ನಮ್ಮಲ್ಲಿ ಎಷ್ಟೋ ಜನ ಕಾಲೇಜ್ನಲ್ಲಿ ವಿಜ್ಞಾನ ಓದ್ಕೊಂಡು ಬಂದವರು. ಹಾಗೋದ್ರೆ ನಮಗೂ ದೂರದಲ್ಲಿರೋ ಪಶ್ಚಿಮ ಘಟ್ಟಗಳಲ್ಲಿ ಆಗ್ತಿರೋ ಬದಲಾವಣೆಗಳಿಂದ ಏನೆಲ್ಲ ಆದೀತು ಅನ್ನೋ ಕಲ್ಪನೆ ಕೂಡ ಇರ್ತಿರಲಿಲ್ಲ. ಆದರೆ ಶಾಲೆ ನಮಗೊಂದು ಪಾಠ ಇತ್ತು, ಇರುವುದೊಂದೇ ಭೂಮಿ ಅನ್ನೋ ಸಂಕಲ್ಪದಿಂದ ಆಯ್ದುಕೊಂಡಿದ್ರು. ಪಶ್ಚಿಮ ಘಟ್ಟಗಳ ಪತನ ಅನ್ನೋ ಈ ಪುಟ್ಟ ಪ್ರಬಂಧ ಸರಳವಾಗಿ ನಮ್ಮೆಲ್ಲರಿಗೂ ಮನಸ್ಸಿಗೆ ಚೆನ್ನಾಗಿ ತಟ್ಟೋ ಹಾಗೆ ಪಶ್ಚಿಮ ಘಟ್ಟಗಳು ಕರ್ನಾಟಕಕ್ಕೆ ಎಷ್ಟು ಮುಖ್ಯ ಅನ್ನೋ ವಿಷಯ ತಿಳಿಸಿತ್ತು. ನಮ್ಮೆಲ್ಲರ ಜೀವನದ ಮೇಲೆ ಅದು ಬೀರಿರೋ ಪ್ರಭಾವದ ಬಗ್ಗೆ ತಿಳಿಸಿತ್ತು. ಈ ಬಾರಿ ಅಂತಹ ಪ್ರಬಂಧಗಳ ಮೂಲಕ ಎಷ್ಟೋ ಮನಸ್ಸುಗಳಲ್ಲಿ ಪರಿಸರದ ಬಗ್ಗೆ ಕಾಳಜಿ ಬಿತ್ತಿದ ನಾಗೇಶ್ ಹೆಗಡೆ ಅವರೊಂದಿಗೆ ಒಂದು ಇನ್ಫಾರ್ಮಲ್ ಮಾತುಕತೆ. ಇದು ಸಂಪದ ಪಾಡ್ಕಾಸ್ಟ್ನ 10ನೇ ಸಂಚಿಕೆ.
ಸರ್ ನಮಸ್ತೆ. ಮೊದಲನೇದಾಗಿ ನಿಮ್ಮ ಬರಹಗಳು, ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಬರಹಗಳು, ಅದನ್ನ ಬರೀ ವಿಜ್ಞಾನ ಅಂತ ಕರೆಯೋದು ಕಷ್ಟ ಆಗತ್ತೆ ಕೆಲವು ಸರ್. ಏನೋ ಎಷ್ಟು ಚೆನ್ನಾಗಿ ನೀವು ಭಾಷೆಯನ್ನು ಬಳಸ್ತೀರಾ ಅಂತಂದ್ರೆ ಓದ್ತಾ ಓದ್ತಾನೆ ಭಾಷೆ ಮೇಲೂ ಪ್ರೀತಿ ಹುಟ್ಟತ್ತೆ, ಜೊತೆಗೆ ಅಲ್ಲಿ ಏನ್ ಹೇಳ್ತೀರಾ ಅನ್ನೋದ್ರ ಮೇಲೂ ಬಹಳ ಆಸಕ್ತಿ ಹುಟ್ಟುವಂತದೆ. ಸೊ ಇಂತ ಒಂದು ಹಿಡ್ತ ನಿಮ್ಗೆ ಹೆಂಗ್ ಸಾಧ್ಯ ಆಯ್ತು?
ಪಂಡಿತರೆ, ಬರವಣಿಗೆ ಬೇರೆ ಮಾತು ಬೇರೆ ಅಲ್ವಾ? ಎಲ್ಲ ಉತ್ತಮ ಬರಹಗಾರರು ಉತ್ತಮ ಮಾತುಗಾರರೇನು ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಉತ್ತಮ ಮಾತುಗಾರರು ಉತ್ತಮ ಬರಹಗಾರರು ಆಗೇ ಬಿಡ್ತಾರೆ ಅಂತ ಹೇಳಕ್ಕೂ ಬರೋದಿಲ್ಲ. ಸೊ ನನ್ನ ಬರಹದ ಬಗ್ಗೆ ನೀವು ನನ್ನ ಮಾತಿನ ಮೂಲಕ ಕೇಳಿದ್ರೆ ಬಹುಶಃ ನಿಮಗೆ ಸ್ಪಷ್ಟ ಉತ್ತರ ಸಿಗದೇ ಇರಬಹುದು. ಅದೇ ನಾನು ಬರೆಯೋದ್ರೆ ಹೇಗೆ ಅದು ಆಕರ್ಷಕ ಕಾಣುತ್ತೆ ಅಂತ ನನಗೇನು ಗೊತ್ತಾಗಲ್ಲ. ನಾನು ಬರೆಯೋ ಸಹಜವಾಗಿ ಬರೀತಾ ಇರ್ತೀನಿ. ಅದು ತುಂಬ ಬೋರ್ ಹೊಡಿಸೋರ ಬಗ್ಗೆ ನನಗೆ ಸ್ವಲ್ಪ ಸಿಟ್ಟು ಬರುತ್ತೆ. ಆಗಾಗ ಯಾಕೆ ಇಷ್ಟೆಲ್ಲ ಸುತ್ತು ಬಳಸಿ ಬರೀತಾರಪ್ಪ, ಸ್ಪಷ್ಟವಾಗಿ ಯಾಕೆ ಬರೆಯೋಕ್ಕಾಗೋದಿಲ್ಲ ಅವ್ರ ಹತ್ರ ಅಂತ. ಅಥವಾ ಬಹುಶಃ ಅದು ನಂದೇ ಲಿಮಿಟೇಷನ್ ಇರ್ಬೋದು. ತುಂಬ ಕಾಂಪ್ಲೆಕ್ಸ್ ಸೋಷಿಯೋಲಾಜಿಕಲ್ ಫಿಲಾಸಫೀಸ್ ಅದೆಲ್ಲ ಹೇಳಿದಾಗ ನನಗೆ ಅರ್ಥ ಆಗೋದಿಲ್ಲ. ಕೆಲವೊಂದು ಕ್ವಾಂಟಮ್ ಫಿಸಿಕ್ಸು ಕೂಡ ತುಂಬ ಡೀಪಾಗಿ ಹೋದ್ರೆ ನನಗೆ ಅರ್ಥ ಆಗೋದಿಲ್ಲ ಅದು. ಅಥವಾ ಅರ್ಥ ಆದಂಗೆ ಅವ್ರಿಗೆ ಬರೆಯೋಕ್ಕೆ ಸಾಧ್ಯ ಇಲ್ಲನೋ ಅಂತ ನನಗೆ ಅನ್ಸುತ್ತೆ ಎಷ್ಟು ಬಾರಿ. ಅರ್ಥ ನನಗೆ ಅರ್ಥ ಆದರೆ ಅಷ್ಟು ಸರಳವಾಗಿ ಬೇರೆಯವರಿಗೆ ಅರ್ಥ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ನಂದು ಅಷ್ಟೇ. ಸೊ ಸಾಕಷ್ಟು ಸರಳವಾಗಿ ಬರೀತೀನಿ ನಾನು ಅಷ್ಟೇ. ಮಧ್ಯೆ ಮಧ್ಯೆ ತಮಾಷೆ ಇರಬೇಕಲ್ವಾ? ನಾವು ಚಿಕ್ಕಂದಿನಲ್ಲಿದ್ದಾಗ ಓದಬೇಕಾದ್ರೆ ಸ್ವಲ್ಪ ತಮಾಷೆ ಇರಬೇಕು, ಸ್ವಲ್ಪ ಹಾಸ್ಯ ಇರಬೇಕು, ಕೊಂಚ ಲೇವಡಿ ಇರಬೇಕು. ಒಂಥರ ನಮ್ಮಲ್ಲೆಲ್ಲ ಉಪ್ಪಿನಕಾಯಿ ಅಂತಾರೆ, ಊಟದ ಕೊನೆಗೆ ಒಂದು ಒಂಚೂರು ಉಪ್ಪಿನಕಾಯಿ ನೆಕ್ಕಿದ್ರೆ ಸ್ವಾರಸ್ಯ ಇರತ್ತೆ ಅಂತೇಳಿ. ತೀರಾ ಗಂಜಿ ಥರ ಊಟ ಮಾಡಿದ್ರೆ ಯಾರಿಗೆ ಇಷ್ಟ ಆಗತ್ತೆ ಅಲ್ವಾ?
ನಾನು ಈ ಪ್ರಶ್ನೆ ಕೇಳೋದಕ್ಕೆ ಇನ್ನೊಂದು ಉದ್ದೇಶ ಇದೆ. ಒಂದು ಕಡೆ ನೀವು ಶಿವರಾಮ್ ಕಾರಂತರನ್ನ ಕೋಟ್ ಮಾಡ್ತಾ, ಶಿವರಾಮ್ ಕಾರಂತರು ಅವರ ವಿಜ್ಞಾನ ಪ್ರಪಂಚ ಇದು ಮಾಡ್ತಾ ಅವರನ್ನೇ ಅವರು ನಾನೊಬ್ಬ ಪೋಸ್ಟ್ ಮ್ಯಾನ್, ಬಟವಾಡೆ ಮಾಡೋದು ನನ್ನ ಕೆಲಸ ಅಂತ ಹೇಳ್ಕೊಂಡಿದ್ರು ಅಂತ ನೀವು ಹೇಳ್ತೀರಿ. ನಿಮ್ಮನ್ನ ನೀವು ಅಧಿಕ ಪ್ರಸಂಗಿ ಪೋಸ್ಟ್ ಮ್ಯಾನ್ ಅಂತಲೂ ಹೇಳ್ಕೊಂಡಿದ್ದೇನೆ. ಅದರಲ್ಲಿ ನಾನು ಬಹಳ ಅಲ್ಲಿಂದ ಇಲ್ಲಿಂದ ಬರೀ ನೇರವಾದ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟದ ವಿಷಯ ಅಷ್ಟೇನೇ ಚರ್ಚೆ ಮಾಡಿದೆ. ಅಲ್ಲಿಂದ ಇಲ್ಲಿಂದ ಬೇರೆ ಬೇರೆ ಕಡೆಯಿಂದೆಲ್ಲ ಉದಾಹರಣೆಗಳನ್ನ ಕಥೆಗಳನ್ನ ಇನ್ನೊಂದು ತಗೊಂಡ್ಬಂದು ಸೇರಿಸಿ ಬಹಳ ಅಧಿಕ ಪ್ರಸಂಗ ಮಾಡ್ತೀನಿ ನಾನು ಅಂತ ನೀವೇ ಹೇಳ್ಕೊಂಡಿದ್ದೀರಿ. ಆದ್ರೆ ನನ್ನ ದೃಷ್ಟಿಯಲ್ಲಿ ನಾವು ಓದುಗರಾಗಿ ಇದು ಮಾಡುವಾಗ ಈ ಅಧಿಕ ಪ್ರಸಂಗತನ ಅಂತ ನೀವೇನ್ ಕರಿತೀರೋ ಅದು ಬಹಳ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಇಲ್ಲಾಂತಂದ್ರೆ ಒಂದು ಸ್ವಾರಸ್ಯ ಹುಟ್ಟಿಸೋದ್ರಲ್ಲಿ ಒಂದಾದ್ರೆ, ಎರಡನೇದ್ರಲ್ಲಿ ಬೇರೆ ಬೇರೆ ಆಯಾಮ ಜೀವನಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಆಯಾಮ, ಮತ್ತೆ ಬರೀ ವಿಜ್ಞಾನ ಅನ್ನೋದು ಬರೀ ಲ್ಯಾಬೊರೇಟರಿಲಿ ಕುತ್ಕೊಂಡು ಮಾಡುವಂಥದ್ದೆಲ್ಲ ಜೀವನಕ್ಕೂ ಸಂಬಂಧಪಟ್ಟಿದ್ದು ಅನ್ನೋದನ್ನ ಆ ಥರದ ಒಂದು ಮಗ್ಗಲನ್ನು ತೋರಿಸೋದಕ್ಕೆ ಇದು ಸಹಾಯ ಆಗುತ್ತೆ ಅಂತ ನನ್ನ ಸ್ವಂತದ ಅಭಿಪ್ರಾಯ. ಇನ್ನೊಂದು ನಾನು ಪ್ರಶ್ನೆ ಇದೇ ಸಮಯದಲ್ಲಿ ಕೇಳಬೇಕಾಗಿದ್ದು, ವಿಜ್ಞಾನ ಅಂತಂದ್ರೆ ಬಹಳ ಒಂದು ನೇರವಾಗಿ ಇಷ್ಟು ಇಷ್ಟೇ ಅಂತ ಹೇಳಿ ಒಂದು ಬೌಂಡ್ರಿ ಹಾಕೊಂಡು ಇದು ಮಾಡುವಂತ ಸಂದರ್ಭದಲ್ಲಿ ನೀವು ಬಹಳಷ್ಟು ಹೀಗೆ ಬೇರೆ ಬೇರೆ ಆಯಾಮಗಳನ್ನೆಲ್ಲ ತಗೊಂಡು ಬರೋದ್ರಿಂದ ಸಮಾಜ ವಿಜ್ಞಾನಿ ಅಂತ ಕರೆಯೋದು ನಿಮ್ಗೆ ಹೆಚ್ಚು ಸೂಕ್ತನ ಅಂತ ನಂಗೆ ಅನಿಸಲ್ಲ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಆಸಕ್ತಿಗಳು.
ನನಗೆ ನೀವೇ ಚೆನ್ನಾಗಿ ಹೇಳಿದ್ರಿ, ಬರವಣಿಗೆ ಹೇಗಿರ್ಬೇಕು, ಹೇಗಿದ್ರೆ ಸರಿಯಾಗಿದೆ ಅಂತೇಳಿ. ಸೊ ಹಾಗೆ ಬರಿತಾ ಇರ್ತೀನಿ ನಾನು. ಸಮಾಜ ವಿಜ್ಞಾನಿ ಅಂದ್ರೆ ಅದ್ರ ಪರಿಕಲ್ಪನೆ ಬೇರೆ ಆಗತ್ತೆ. ಸಮಾಜಕ್ಕೆ ಬೇಕಾದ ವೈಜ್ಞಾನಿಕ ಸಂಗತಿಗಳನ್ನು ಬರೆಯುವಂತ ವ್ಯಕ್ತಿ ಅಂತ ಹೇಳಿದ್ರೆ ಸರಿ. ಯಾರು ಈಗ ಫ್ಯಾಬ್ರಿಕ್ ತಯಾರು ಮಾಡೋದು ಹೇಗೆ ಅಂದ್ರೆ, ಈ ನೀವು ಉದಾಹರಣೆಗಾಗಿ ಹರಿಹರ್ ಪಾಲಿಫೈಬರ್ ಫ್ಯಾಕ್ಟ್ರಿಲಿ ಹೇಗೆ ಫೈಬರ್ ತಯಾರಾಗುತ್ತೆ, ಯುಕಲಿಪ್ಟಸ್ ಇಂದ ಹೇಗೆ ತಯಾರು ಮಾಡ್ತಾರೆ ಅಂತ ಹೇಳಿ, ಅದು ವಿಜ್ಞಾನ. ಓಕೆ, ಮೊದಲೆಲ್ಲ ಹತ್ತಿಯಿಂದ ಮಾತ್ರ ಬಟ್ಟೆ ತಯಾರು ಮಾಡ್ತಾ ಇದ್ರು, ಈಗ ಹತ್ತಿಯಿಂದ ಸಾಕಾಗೋದು ಬಟ್ಟೆ ತಯಾರು ಮಾಡೋದು ಅಂತ ಹೇಳಿ ನೈಲಾನ್ ಬಟ್ಟೆಗೆ ಹೋದ್ರು. ನೈಲಾನ್ ಎಲ್ಲಿಂದ ಬರುತ್ತೆ ಅಂತ ಹೇಳ್ಬೇಕಾದ್ರೆ ನಾವು ಪೆಟ್ರೋಲಿಯಂ ಡ್ರಿಲ್ಲಿಂಗ್ ಮಾಡಬೇಕು, ಅದು ವಿಜ್ಞಾನ. ಆದರೆ ಜನಕ್ಕೆ ಹೇಳಬೇಕಲ್ಲ, ನೈಲಾನ್ ಬಹುಶಃ ನಿಮ್ಮ ಅಂಗಳದಿಂದನೇ ಬರಬಹುದು, ಇನ್ನ ಮೇಲೆ ನಿಮ್ಮ ಅಂಗಳದಲ್ಲಿ ಮುಂಚೆ ಎಲ್ಲ ರಾಗಿ ಬೆಳೀತಾ ಇದ್ರಿ, ರಾಗಿ ಬದಲು ಈಗ ನೀವು ಯುಕಲಿಪ್ಟಸ್ ಬೆಳೆಯಕ್ಕೆ ಹೋದ್ರಿ ಅಥವಾ ಅಕೇಶಿಯ ಬೆಳೆಯಕ್ಕೆ ಶುರು ಮಾಡಿದ್ರಿ, ಆ ಯುಕಲಿಪ್ಟಸ್ ಎಲ್ಲಿಗೆ ಹೋಗುತ್ತೆ ನಿಮ್ಗೆ ಗೊತ್ತಿರೋದು ಅಷ್ಟೇ. ಅವರು ನೀಲಗಿರಿ ನಾವು ಬೆಳಿತೀವಿ, ಯಾರೋ ಗುತ್ತಿಗೆದಾರ ತಗೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ನಾನು ಅಲ್ಲಿಂದ ವಿಜ್ಞಾನ ತಗೊಂಡು ಹೋಗ್ತೀನಿ. ಅದು ಹೋಗಿ ಪಾಲಿಫೈಬರ್ ಕಂಪ್ನಿಲಿ ಅದು ಹೇಗೆ ಆಗತ್ತೆ, ಅದಕ್ಕೆ ಏನೇನು ಕೆಮಿಕಲ್ಸ್ ಸೇರ್ಪಡೆ ಆಗತ್ತೆ, ಕೊನೆಗೆ ಮತ್ತೆ ಪುನಃ ಇವನ ಹತ್ರ ಬರ್ತೀನಿ ನಾನು. ಮೊದಲಾದ್ರೆ ಇವನು ರಾಗಿ ಹೊಲ ಇಟ್ಕೊಂಡು ಅಲ್ಲೊಂದು ಬೆರ್ಚಪ್ಪನ ಮಾಡಿ ಅದಕ್ಕೊಂದು ಹಳೆ ಬಟ್ಟೆ ಹಾಕಿ ಹೊಲ ರಾಗಿ ಹೊಲ ಕಾಯುವ ಬೆರ್ಚಪ್ಪನಿಗೆ ಹರಕು ಬಟ್ಟೆ ಅಂತೇಳಿ ಇವನು ಹರಕು ಬಟ್ಟೆಯಲ್ಲೇ ಇರ್ತಿದ್ದ. ಈಗ ಅವನು ಏನು ಮಾಡ್ದ ಅಂದರೆ ಯುಕಲಿಪ್ಟಸ್ ಬೆಳ್ಳಗೆ ಎತ್ತರಕ್ಕೆ ಶುಭ್ರವಾಗಿ ಕಾಣುವಂಥ ಒಂದು ಗಿಡ ಬೆಳೆದು ಮರ ಬೆಳೆದು ಕೊನೆಗೆ ಅಲ್ಲಿಂದ ಇವನು ದುಡ್ಡಿನ ಬೆಳೆ ತಗೊಂಡು ಇವನು ಪೇಟೆಗೆ ಹೋಗಿ ಬೆಳ್ಳಗೆ ಶುಭ್ರವಾಗಿರುವಂಥ ಬಟ್ಟೆಯನ್ನು ತೊಟ್ಕೊಂಡು ಬರ್ತಾನೆ ಇವನು ಅಲ್ಲಿವರೆಗೆ ತಗೊಂಡು. ಈ ಮಧ್ಯೆ ಟೆಕ್ನಾಲಜಿ ಹೇಗೆ ವರ್ಕ್ ಮಾಡುತ್ತೆ ಆಮೇಲೆ ಅದರಿಂದ ಯಾರ್ಯಾರು ಬಟ್ಟೆ ಕೊಳೆ ಆಗತ್ತೆ ಅದನ್ನು ನಾನು ಹೇಳ್ತೀನಿ. ಸೊ ಐ ಟೇಕ್ ದಿಸ್ ಎಸ್ ಎ ಕೈಂಡ್ ಆಫ್ ಎ ಸಿಂಬಾಲ್, ಬಟ್ಟೆಯನ್ನೇ ಒಂದು ಸಿಂಬಾಲ್ ಮಾಡಿಕೊಂಡು ಇಡೀ ಟೆಕ್ನಾಲಜಿನ ಹೇಳೋದು ಅದು ನನ್ನ ಬರವಣಿಗೆ ವಿಧಾನ. ಕೆಲವರು ಅದಕ್ಕೆ ಇಷ್ಟಪಡೋದಲ್ಲ, ಏನ್ರಿ ಅದು ನಾವು ಟೆಕ್ನಾಲಜಿ ನಿಮ್ಮದು ಸೈಂಟಿಸ್ಟ್ಗಳಿಗೆ ಅಥವಾ ಸೈನ್ಸ್ ಓದುವಂಥವ್ರಿಗೆ ನಿಮ್ದು ಪ್ರಯೋಜನ ಆಗೋದಿಲ್ಲ ಅಂತ ಒಪ್ತೀನಿ. ನನ್ನ ಲೇಖನವನ್ನು ಓದಿ ಯಾರು ಲ್ಯಾಬೊರೇಟರಿಲಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ನನ್ನ ಉದ್ದೇಶನೂ ಅಲ್ಲ. ಯಾಕಂದರೆ ಅದು ಸೈನ್ಸ್ ಕಲಿಸೋಕ್ಕೆ ಸೈನ್ಸ್ ಟೀಚರ್ಸ್ ಇರ್ತಾರೆ, ಟೆಕ್ನಾಲಜಿಸ್ ಇರ್ತಾರೆ, ರಿಸರ್ಚರ್ಸ್ ಇರ್ತಾರೆ, ಅವ್ರ ಕೆಲಸ. ನನಗೇನಂದರೆ ಯಾರಿಗೆ ಓದೋಕ್ಕೆ ಅವಕಾಶ ಆಗಲಿಲ್ವೋ, ವಿಜ್ಞಾನವನ್ನು ಬಿ ಎಸ್ ಸಿಲಿ ತೊಗೊಂಡು ಎಮ್ ಎಸ್ ಸಿಲಿ ತೊಗೊಂಡು ಓದೋಕ್ಕೆ ಆಗಿಲ್ವೋ ಅವ್ರಿಗೆ ಆ ಜಗತ್ತಿನಲ್ಲಿ ಏನೇನು ನಡೆಯುತ್ತೆ ಅಂತ ಹೇಳಬೇಕಾಗಿದೆ. ಪೂರ್ತಿ ಅದನ್ನು ಹೇಳಕ್ಕೆ ಹೋದರೆ ನೀವು ಹೇಳ್ದಂಗೆ ತುಂಬ ಮೆಕ್ಯಾನಿಕಲ್ ಆಗುತ್ತೆ, ತುಂಬ ನೀರಸ ಆಗುತ್ತೆ. ಸೊ ಅದನ್ನು ಸ್ವಲ್ಪ ರಸವತ್ತಾಗಿ ಮಾಡೋದು ನನ್ನ ಕೆಲಸ, ಅದಕ್ಕೆ ನಾನು ಹೇಳಿದ್ದು ಅದಕ್ಕೆ ಪ್ರಸಂಗಿ ಪೋಸ್ಟ್ ಮ್ಯಾನ್ ಅಂತ.
ಬರೀ ರಸವತ್ತಾಗಿ ಮಾಡೋದು ಅಷ್ಟೇ ಅಲ್ಲದೆ ನಾನು ಗಮನಿಸಿದ ಹಾಗೆ ಯಾವುದನ್ನ ನಮಗೆ ಶಾಲೆಯಲ್ಲಿ ಅಥವಾ ಕಾಲೇಜಲ್ಲಿ ಬರೀ ನೇರವಾಗಿ ಇಷ್ಟು ಇಷ್ಟು ಅಂತ ಕಲಿಸ್ತಾರೋ ಬೇರೆ ಸಮಗ್ರವಾದ ಒಂದು ಜೀವನ ದೃಷ್ಟಿಯಲ್ಲಿ ಮಿಸ್ ಆಗ್ತಾ ಇರುತ್ತೆ ಅಂತ ಹೇಳಿ ಅನ್ಸುತ್ತೆ. ಅದು ಈ ಇಂಥ ಬರಹದಲ್ಲಿ ಅಥವಾ ಇವನ್ ಕಾರಂತರಂತವ್ರ ಬರಹದಲ್ಲಿ ಅದು ಬಹಳ ಮುಖ್ಯವಾಗಿ ನಮ್ಗೆ ಇವತ್ತು ಸಿಗಬೇಕಾಗಿದೆ ಅಂತ ನನಗನ್ಸುತ್ತೆ. ಇಲ್ಲಾಂದ್ರೆ ವಿಜ್ಞಾನ ಅನ್ನೋದು ಬರೀ ಒಂದು ವೆಪನ್ ಆಗಿ ಒಂದು ಟೆಕ್ನಾಲಜಿ ಆಗಿ ಮಾತ್ರ ಇವತ್ತು ಟ್ರೀಟ್ ಆಗ್ತಾ ಇರೋ ಇದರಲ್ಲಿ ಸಮಗ್ರವಾದ ಒಂದು ದೃಷ್ಟಿಯಿಂದ ಬೇರೆ ಬೇರೆ ಕಡೆಯಿಂದ ಅದನ್ನ ನಾನು ಸಮಾಜಮುಖಿ ಅಥವಾ ಸಮಾಜ ವಿಜ್ಞಾನಿ ಅಂತ ಹೇಳಲಿಕ್ಕೆ ಹೊರಟಿದ್ದು ಆ ಅರ್ಥದಲ್ಲಿ. ಸೊ ಇದಕ್ಕೆ ಅಂಟ್ಕೊಂಡಂತ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಈ ಮುಂಚಿಂದನೂ ವಿಜ್ಞಾನ ಬಹಳ ಹಿಂದಿನಿಂದಲೂ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸಮಯದಿಂದಲೂ ಟೆಕ್ನಾಲಜಿ ಯಾವಾಗಲೂ ಒಂದು ಹೆಜ್ಜೆ ಮುಂದೆ, ವಿಜ್ಞಾನ ಅಥವಾ ಇದ್ರ ಒಂದು ಹೆಜ್ಜೆ ಹಿಂದೆ. ಸೊ ಹಾಗೆ ಇದು ಮಾಡ್ಕೊಂಡು ಹೋಗ್ತಾ ಇವತ್ತಂತೂ ಅದು ವಿಜ್ಞಾನ ಅನ್ನೋದು ಹುಡುಕ್ಬೇಕಾಗಿದೆ ಎಲ್ಲಿ ಅಂತೇಳಿ. ಟೆಕ್ನಾಲಜಿ ಇಸ್ ಆಲ್ವೇಸ್ ಇನ್ ದಿ ಫೋರ್ ಫ್ರಂಟ್ ಅಂತೇಳಿ. ಸೊ ಈ ಎಲ್ಲ ಬೆಳವಣಿಗೆ ಈ ತರ ಕ್ರಾಂತಿ ಮತ್ತೊಂದು ಇನ್ನೊಂದು ಇದು ಮಾಡುವಾಗ ವಿಜ್ಞಾನದ ನೆಲೆ ಇವತ್ತು ಏನಾಗಿದೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ?
ಹಾ, ಎಲ್ಲರೂ ಹೇಳ್ತಾ ಇದ್ದಾರೆ ಬೇಸಿಕ್ ಸೈನ್ಸ್ ಮೂಲ ವಿಜ್ಞಾನ ಅನ್ನೋದು ತುಂಬಾ ಹಿಂದೆ ಕೂತ್ಕೊಂಡಿದೆ, ಟೆಕ್ನಾಲಜಿ ಅನ್ನೋದೇ ಮುಂದೆ ಬಂದಿದೆ ಅಂತ. ಎಲ್ಲರಿಗೂ ಮುಖ್ಯವಾಗಿ ಬೇಕಾಗೋದು ಟೆಕ್ನಾಲಜಿ ತಾನೇ. ಮೂಲ ವಿಜ್ಞಾನ ಬೇಕಾಗೋದು ತುಂಬಾ ಕಡಿಮೆ ಜನರಿಗೆ ಅಷ್ಟೇ. ಎಲ್ಲೋ ಒಬ್ಬ ಸಿ ವಿ ರಾಮನ್ ಒಬ್ಬರು ಇರ್ಬೋದು, ಒಂದು 5 ಕೋಟಿ ಜನರಲ್ಲಿ ಒಬ್ಬ ಸಿ ವಿ ರಾಮನ್ ಹುಟ್ಟಬಹುದು. ಅವರು ಬೆಳಕಿನ ವಕ್ರಿ ಭವನ ನೋಡಿಕೊಂಡು ನೀರಿನೊಳಗೆ ಹೇಗೆ ಅದು ಪ್ರತಿಫಲನ ಆಗುತ್ತೆ, ಆಕಾಶದಿಂದ ಹೇಗೆ ಬೆಳಕು ಬರ್ತವೆ ಅದೆಲ್ಲ ಹೇಳ್ಕೊಂಡು ಹೋಗ್ಬೋದು. ನಮಗೆ ಬೇಕಾಗೋದು ಚಶ್ಮಾ, ನಮಗೆ ಬೇಕಾಗೋದು ಒಂದು ದೂರದರ್ಶಕ, ನಮಗೆ ಬೇಕಾಗೋದು ಒಂದು ಮಸೂರ ಲೆನ್ಸ್ ಅಷ್ಟೇ. ಸೊ ಹಾಗಾಗಿ ಎಲ್ಲರಿಗೂ ಆ ಮಸೂರ ಹೇಗೆ ಕೆಲಸ ಮಾಡುತ್ತೆ ಅಂತ ಬೇಕಾಗೋದಿಲ್ಲ. ನಾವು ಮೊಬೈಲ್ ಬೇಕಾಗಿರುತ್ತೆ, 98% ಜನರಿಗೆ ಮೊಬೈಲ್ ಮಾತಾಡತ್ತಾ ಇಲ್ಲ. ಅದರೊಳಗೆ ನೀವು ಏನು ಟ್ರಾನ್ಸ್ಪಾಂಡರ್ಸ್ ಹಾಕಿದ್ದೀರೋ ಅಥವಾ ಏನಿಗೆ ಯಾವ್ಯಾವ ಟೆಕ್ನಾಲಜಿ ಅದನ್ನು ಸೇರ್ಪಡೆ ಮಾಡಿದ್ದೀರಿ ಅದು ನೋಬಡಿ ವುಡ್ ಲೈಕ್ ಟು ನೋ ಅಬೌಟ್ ದ್ಯಾಟ್. ಸೊ ಸಹಜವಾಗಿ ಜನಕ್ಕೆ ಯಾವುದು ಬದುಕಿಗೆ ಯಾವುದು ಬೇಕು, ಬದುಕನ್ನು ಸುಗಮ ಮಾಡಲಿಕ್ಕೆ ಐಷಾರಾಮ್ ಮಾಡಲಿಕ್ಕೆ ಏನೇನು ಬೇಕೋ ಅದನ್ನು ಅದಕ್ಕೆ ಆಸಕ್ತಿ ಇದ್ದೇ ಇರುತ್ತೆ. ಆದರೆ ಹಾಂ, ಎಲ್ಲರೂ ಅದನ್ನೇ ಮಾಡ್ತಾ ಹೋದರೆ ವಿಜ್ಞಾನವನ್ನು ಮುಂದೆ ತೊಗೊಂಡು ಹೋಗೋರು ಯಾರು, ಈ ವಿಜ್ಞಾನ ಮುಂದೆ ಎಲ್ಲಿವರೆಗೆ ಹೋಗುತ್ತೀ ಅಂತ ಎಷ್ಟೋ ಮಂದಿ ಕೇಳ್ತಾರೆ. ಇನ್ನೆಷ್ಟು ಮುಂದೆ ಹೋಗಬೇಕಾಗಿದೆ ಅಂತ 100 ವರ್ಷ ಹಿಂದೆನೇ ಕೇಳ್ತಾ ಇದ್ರು. ಈ ವಿಜ್ಞಾನ ಫಿಸಿಕ್ನಲ್ಲಿ ಜಗತ್ತಲ್ಲಿ ಗೊತ್ತಿರಬೇಕಾದ್ದೆಲ್ಲ ಆಗಲೇ ಗೊತ್ತಾಗಿ ಹೋಗಿದೆ ಅಂತೆಲ್ಲ ಡಿಕ್ಲೇರ್ ಮಾಡಿದವರೆಲ್ಲ ಇದ್ದಾರೆ. ಆದರೆ ಫ್ರಂಟಿಯರ್ಸ್ ಆರ್ ಆಲ್ವೇಸ್ ದೇರ್. ನಮಗಂತೂ ಪ್ರತಿಯೊಂದು ದಿವಸನೂ ಹೊಸದಾಗಿ ವಿಜ್ಞಾನ ಈ ದಿಕ್ಕಿನಲ್ಲಿ ಹೋಗಬೇಕು, ಈ ದಿಕ್ಕಿನಲ್ಲಿ ಹೋಗಬೇಕು, ನಾವು ಎದುರು ಹಾಕಿಕೊಂಡ ಕಷ್ಟಗಳನ್ನು ಪರಿಹಾರ ಮಾಡೋಕ್ಕೆ ಮತ್ತೆ ವಿಜ್ಞಾನನೇ ಬೇಕು ಅನ್ನೋ ಸ್ಥಿತಿ ಬಂದಿದ್ದಾಗ ಮೂಲ ವಿಜ್ಞಾನ ಬೇಕು ನಮಗೀಗ. ಆದರೆ ಅದರಲ್ಲಿ ಹಣ ಇಲ್ಲ, ಎಲ್ಲರಿಗೂ ಇಂಜಿನಿಯರ್ ಆಗಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ನೇವಲ್ ಆರ್ಕಿಟೆಕ್ಟ್ ಆಗಬೇಕು ಅಥವಾ ಇನ್ಫಾರ್ಮೇಷನ್ ಎಕ್ಸ್ಪರ್ಟ್ ಆಗಬೇಕು ಅಂತಿರ್ತಾರೆ. ಇನ್ಫಾರ್ಮೇಷನ್ ಬೇಕಾಗಿರುವಂಥ ಮೂಲಭೂತವಾಗಿ ಬೇಕಾಗಿರುವಂಥ ಜ್ಞಾನವನ್ನು ಸೃಷ್ಟಿ ಮಾಡುವ ಕ್ರಿಯೆ ಕಮ್ಮಿ ಆಗ್ತಾ ಇದೆ. ಅದು ಹೌದು, ನಾವು ಅದನ್ನೆಲ್ಲ ಹೇಳಬೇಕಾಗತ್ತೆ ಮತ್ತೆ ಮತ್ತೆ. ಸಾಧ್ಯವಾದಷ್ಟು ಇದು ಮೂಲ ವಿಜ್ಞಾನಕ್ಕೆ ಆದ್ಯತೆ ಕೊಡಬೇಕು ಅಂತ ಸಿ ಎನ್ ಆರ್ ರಾವ್ ಇಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ವರೆಗೂ ಎಲ್ಲರೂ ಹೇಳ್ತಾರಲ್ಲ, ಅದನ್ನು ನಾವು ಹಾಡಲೇಬೇಕಾಗತ್ತೆ, ಸಹಜನೇ ಅದು.
ಮತ್ತೆ ಭಾಷೆ ಇದಕ್ಕೆ ಬಂದ್ರೆ, ಭಾಷೆ ಅಂದ ತಕ್ಷಣ ಒಂದು ಜನ ಸಮುದಾಯ ಅಥವಾ ಅವರ ಜೀವನ ಶೈಲಿ ಇದನ್ನೆಲ್ಲ ನೋಡೋದನ್ನ ಬಿಟ್ಕೊಂಡು ಭಾಷೆ ಅಂದ ತಕ್ಷಣ ಮೊದಲು ಬರೋದು ಸಾಹಿತ್ಯ, ಕಾವ್ಯ, ಕತೆ, ಹಿಂಗೆ. ಇದು ಬಹಳ ತಕ್ಷಣ ಮನಸ್ಸಿಗೆ ಬರುವಂಥದ್ದು, ಬಹಳ ಪಾಪ್ಯುಲರ್ ಆದಂತ ನಂಬಿಕೆ ಕೂಡ. ಆದರೆ ಭಾಷೆ ಒಂದು ಸಮುದಾಯದ ಎಲ್ಲ ರೀತಿಯ ಅಭಿವ್ಯಕ್ತಿಗೂ ಅದೊಂದು ಇದಾಗಬೇಕು ಅನ್ನೋದು, ವಾಹನ ಆಗಬೇಕು, ಸಂವಹನಕ್ಕೆ ಇದಾಗಬೇಕು ಅನ್ನೋದನ್ನ ಅಷ್ಟು ತಕ್ಷಣವಾಗಿ ನಮ್ಮ ಮನಸ್ಸಿಗೆ ಬರದೇ ಇರೋ ಥರ ನಾವು ಹೆಂಗೋ ಮಾಡ್ಕೊಂಡು ಬಿಟ್ಟಿದ್ದೇವೆ, ಅದು ಹೆಂಗೋ ಆಗೋಗಿದೆ ಅದು ಅಂತ. ಆದರೆ ವಿಜ್ಞಾನದ ಬರಹಗಳನ್ನು ಬರೆಯೋದ್ರ ಮೂಲಕ ಮತ್ತು ಲೇಖನಗಳನ್ನು ಮಾಡೋದ್ರ ಮೂಲಕ ನೀವು ಅದನ್ನೆಲ್ಲ ಒಂದು ರೀತಿಯಲ್ಲಿ ಮೀರೋ ಪ್ರಯತ್ನ ಪಟ್ಟಿದ್ದೀರಿ ಅಂತೇಳಿ. ಸೊ ಈಗ ನಮ್ಮ ಸಂದರ್ಭದಲ್ಲಿ, ಕನ್ನಡದ ಸಂದರ್ಭದಲ್ಲಿ ನೋಡಿದ್ರೆ, ಪ್ರಾಥಮಿಕ ಭಾಷೆ ಇಂಗ್ಲೀಷು, ಶಿಕ್ಷಣ, ಶಾಸ್ತ್ರೀಯ ಭಾಷೆ, ಹಿಂಗೆಲ್ಲ ಏನೇನೋ ಗಲಾಟೆ ಇದೆಲ್ಲ ನಡೀತಿರುವಾಗ ಇದೆಲ್ಲವನ್ನು ನೋಡಿ ಭಾಷೆಯ ಬಗ್ಗೆ ನೀವೇನು ಹೇಳ್ತೀರಿ ಅನ್ನೋದು ನಮಗೆ.
ಇಲ್ಲ, ಭಾಷೆ ಬಗ್ಗೆ ನಾನು ವ್ಯಾಖ್ಯೆ ನೀಡುವಷ್ಟು ಪಾಂಡಿತ್ಯ ನಂದೇನಲ್ಲ. ನಮ್ಮದು ಯಾವಾಗಲೂ ಒಂದೇ ಅನಿಸಿಕೆ ಇತ್ತು, ನಮಗೆ ಜಗತ್ತಿನ ಎಲ್ಲ ಜ್ಞಾನ ನಮಗೆ ಬರಬೇಕು. ಆ ಜ್ಞಾನವನ್ನು ನಾವು ಯಾರಿಗೆ ಕೊಡ್ತೀವಿ ಅನ್ನೋದ್ರ ಮೇಲೆ ನಾವು ಬೇಕಾದ ವಾಹನವನ್ನು ನಾವು ಆಯ್ಕೆ ಮಾಡಬೇಕಲ್ವಾ. ನಾನು ಕನ್ನಡದವರಿಗೆ ಜ್ಞಾನವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸರಳವಾಗಿ ಕೊಡಬೇಕು. ಆದರೆ ಕನ್ನಡದಲ್ಲಿ ಜ್ಞಾನ ಸೃಷ್ಟಿ ಆಗ್ತಾ ಇಲ್ಲ, ವಿಜ್ಞಾನ ಸೃಷ್ಟಿ ಆಗ್ತಾ ಇಲ್ಲ. ವಿಜ್ಞಾನ ಸೃಷ್ಟಿ ಆಗ್ತಾ ಇರೋದು ಇವತ್ತು ಇಂಗ್ಲೀಷ್ನ ಸೃಷ್ಟಿ ಆಗುತ್ತೆ, ಸ್ಪ್ಯಾನಿಷ್ನ ಸೃಷ್ಟಿ ಆಗುತ್ತೆ, ಫ್ರೆಂಚ್ನಲ್ಲಿ, ಜಾಪನೀಸಲ್ಲಿ ಸೃಷ್ಟಿ ಆಗ್ತಾ ಇದೆ. ಅದನ್ನು ನಾವು ಮೊದಲು ಅರ್ಥ ಮಾಡ್ಕೊಂಡ್ರೆ ತಾನೇ ನಾವು ಬೇರೆಯವ್ರಿಗೆ ಕೊಡಬೇಕಾಗಿಲ್ಲ. ಸೊ ಸಹಜವಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ನಮಗೆ ಮುಖ್ಯವಾಗಿ ಇಂಗ್ಲೀಷ್ ಬೇಕೇ ಬೇಕು. ಆಮೇಲೆ ಅದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಅದನ್ನು ವಿವರಣೆ ಮಾಡಲಿಕ್ಕೆ ನಮಗೆ ಕನ್ನಡ ಬೇಕು. ಸೊ ಸಹಜವಾಗಿ ನಮಗೆ ಇಂಗ್ಲೀಷು ಮತ್ತು ಕನ್ನಡ ಎರಡರ ಮೇಲೂ ನಮಗೆ ಸಾಕಷ್ಟು ಪರಿಶ್ರಮ ಇದ್ರೆ ಮಾತ್ರ ಇದು ಸಾಧ್ಯ, ಸಂವಹನ ಸಾಧ್ಯ ಆಗುತ್ತೆ. ಇನ್ನೇನಂದ್ರೆ ಭಾಷೆ ಅಂದರೆ ಕೇವಲ ಜ್ಞಾನದ ವಾಹಿನಿ ಒಂದೇ ಅಲ್ಲ, ಅದರಲ್ಲಿ ಮನರಂಜನೆ ಇರಬೇಕು, ಅದರಲ್ಲಿ ಸೃಜನಶೀಲತೆ ಇರಬೇಕು ಅಂತ ಬಯಸ್ತಾರೆ. ಬೇಂದ್ರೆ ಅವರು ಇದು ಬರೀ ಬೆಳಗಲ್ಲೋ ಅಣ್ಣ ಅಂತೇಳಿ ಹಾಡಿದ್ರು ಅಂದರೆ ನಮಗೂ ಅನಿಸುತ್ತೆ. ಆ ಬೆಳಗಿನ ಮುಂಜಾವನ ಅದ್ಭುತ ದೃಶ್ಯವನ್ನು ನೋಡಿದಾಗ ನಮ್ಗೆ ಅನಿಸುತ್ತೆ. ಆದರೆ ಅಂಥ ಒಂದನ್ನು ಅದನ್ನು ಶಬ್ದಗಳಲ್ಲಿ ಹಿಡಿದಿಡುವಂಥ ಸಾಮರ್ಥ್ಯ ಎಲ್ಲರಿಗೂ ಇರೋದಿಲ್ಲ. ಯಾರೊಬ್ಬ ಹಿಡಿದಿಟ್ಟಿದ್ದಾನೆ, ಬೆಳಗಾರ ಚೆನ್ನಯ್ಯ ಬಾಗಿಲಿಗೆ ಬಂದೇನು, ಬಹಳ ಮಂದಿಗೆ ನಮ್ಗೆ ಆತ್ಮೀಯ ಆಗೋದು. ಯಾಕಂದರೆ ನಮಗೆ ಎಷ್ಟೋ ಮಂದಿಗೆ ಅನಿಸ್ತಾ ಇರೋದನ್ನು ಆತು ಬರೆದಿದಾರಲ್ಲ ಅವರು, ಆ ಮಹಾಶಯ ಬರೆದಿದಾರಲ್ಲ. ಹಾಗಾಗಿ ಎಲ್ಲರೂ ದರಾ ಬೇಂದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಇನ್ನೊಬ್ಬ ಮಹಾನ್ ಕವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕೆಲವರಿಗೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಸೊ ಕವಿತೆಗೆ ಅದಕ್ಕೆ ಬೇಕಾದ ಸ್ಥಾನ ಇದ್ದೇ ಇದೆ, ಕಾದಂಬರಿಗೆ ಅದಕ್ಕೆ ಬೇಕಾದ ಸ್ಥಾನ ಇದ್ದೇ ಇದೆ. ಅದೇ ರೀತಿ ಆದರೆ ಕವಿತೆ, ಕಾದಂಬರಿ, ಕಥೆಗಳಿಂದ ಮಾತ್ರ ನಮಗೆ ಜ್ಞಾನ ಅಲ್ಲಿಗೆ ಲಿಮಿಟ್ ಆಗ್ಬಿಡುತ್ತೆ. ಅಲ್ಲಿಗೆ ಎಷ್ಟು ದಿವಸ ಅಂತ ನೀವು ಕಾಲ್ಪನಿಕ ಜಗತ್ತಿನಲ್ಲಿ ಇರ್ತೀರಿ, ವಾಸ್ತವ ಜಗತ್ತು ಬೇಕೇ ಬೇಕಲ್ಲ. ಆ ವಾಸ್ತವ ಜಗತ್ತಿನಲ್ಲೂ ಹೇಗಾಗಿ ಏನೇನು ವಹಿವಾಟುಗಳು ನಡೆಯುತ್ತೆ ಅನ್ನೋದು ಹೇಳಲಿಕ್ಕೆ ಭಾಷೆ ಬೇಕೇ ಬೇಕು. ಇವತ್ತು ಅನ್ಫಾರ್ಚುನೇಟ್ಲಿ ಹಾಗೆ ನೋಡೋಕೆ ಹೋದರೆ ವಿಜ್ಞಾನದಲ್ಲಿ ಕೆಲಮಟ್ಟಿಗಾದರೂ ಮಾಹಿತಿ ಇದೆ. ನೀವು ಶೇರ್ ಮಾರ್ಕೆಟ್ ಬಗ್ಗೆ ಎಲ್ಲಿದೆ, ವಾಣಿಜ್ಯದ ಬಗ್ಗೆ ಇವತ್ತು ಮಾಹಿತಿನೇ ಇಲ್ಲ ನಮಗೆ. ಇಷ್ಟೆಲ್ಲ ಡಿಜಿಟಲ್ ಲೋಕದಲ್ಲಿ ಇಷ್ಟೆಲ್ಲ ಬದಲಾವಣೆಗಳಾಗ್ತಾ ಇದ್ದಾವೆ, ಮಾಹಿತಿ ಬರ್ತಾ ಇಲ್ಲ. ನಮ್ಮ ಕಂಪ್ಯೂಟರ್ ಹುಡುಗರೆಲ್ಲ ಕೆಲವರೆಲ್ಲ ಒಂದು ಬಿಟ್ಟರೆ ಉಳಿದವ್ರು ಯಾರು ಕೂಡ ಏನಾಗ್ತಾ ಇದೆ ಈ ಜಗತ್ತಿನಲ್ಲಿ, ಡಿಜಿಟಲ್ ಡಿವೈಡ್ ಆಗ್ತಾ ಇದೆಯಲ್ಲ ಅಂಥೇಳಿ ಚಿಂತೆ ಮಾಡ್ತಾರೆ ಹೊರತು ಆ ಡಿವೈಡನ್ನು ಹೇಗೆ, ಆ ಗ್ಯಾಪನ್ನು ಅಥವಾ ಕಣಿವೆನ ಹೇಗೆ ಮುಚ್ಚೋದು ಅನ್ನೋದ್ರ ಬಗ್ಗೆ ಯಾರೂ ಹೆಚ್ಚಿಗೆ ಮಾತಾಡ್ತಾ ಇಲ್ಲ. ನಮ್ಮ ಡಯಾಸ್ಪೊರಾ ಅಂತ ಹೇಳ್ತೀವಿ, ಇಡೀ ಜಗತ್ತಿನಲ್ಲೆಲ್ಲ ಕನ್ನಡಿಗರಿದ್ದಾರೆ. ಕನ್ನಡಿಗರು ಎಲ್ಲೆಲ್ಲೇ ಇದ್ರೂ ಕೂಡ ಕನ್ನಡ ಅಕ್ಷರ ನೋಡಿದ್ರು ಕೂಡ ಅವ್ರ ಹೃದಯ ಬಹಳ ಪ್ರಫುಲ್ಲಿತವಾಗ್ತದೆ, ಖುಷಿಯಾಗ್ತದೆ. ಸಂಜೆ ವಾಣಿ ಅಂತ ಪತ್ರಿಕೆ ಕೂಡ ಬಹಳ ಚೆನ್ನಾಗಿ ಸುಂದರವಾಗಿ ಕಾಣ್ತಾ ಇರುತ್ತೆ ಅವರಿಗೆ. ಸೊ ಅದರೆಲ್ಲ ಸರಿ, ಆದರೆ ಇನ್ನಷ್ಟು ಮಂದಿ ಕನ್ನಡದಲ್ಲಿ ಅಷ್ಟೇ ಸುಲಭವಾಗಿ ಲ್ಯಾಪ್ಟಾಪ್ ಮೂಲಕನೋ ನಿಮ್ಮ ಪಾಮ್ ಟಾಪ್ ಮೂಲಕನೋ ಕನ್ನಡವನ್ನು ಅಷ್ಟೇ ಯಶಸ್ವಿಯಾಗಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದನ್ನು ಯಾರು ಹೇಳಬೇಕು? ಆ ಕೆಲಸನ ಆ ಕೆಲಸ ಮಾಡೋರ ಸಂಖ್ಯೆ ತುಂಬ ಕಮ್ಮಿ ಇದೆ. ಆ್ಯಕ್ಚುಯಲ್ ವರ್ಕ್ ಮಾಡೋರು ತುಂಬ ಜಾಸ್ತಿ ಇದ್ದಾರೆ, ಇವತ್ತು ಎಚ್ ಪಿಲಿ ಇದ್ದಾರೆ, ಇನ್ಫೋಸಿಸ್ನಲ್ಲಿ ಇದ್ದಾರೆ, ಎಲ್ಲ ಕಡೆನೂ ಕನ್ನಡದವರು ಇಲ್ಲಿಂದ ಹಿಡಿದು ಕ್ಯಾಲಿಫೋರ್ನಿಯಾವರೆಗೂ ಕನ್ನಡದವರು ಇದ್ದಾರೆ. ಆದರೆ ಕನ್ನಡವನ್ನು ಇಷ್ಟು ಸುಲಭವಾಗಿ ನಾವು ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಇದೆ, ಪ್ರತಿಯೊಬ್ಬನ ಇವನ್ನ ಹಳ್ಳಿಯವರ ಕೈಗೂ, ಕ್ಷೌರಿಕನ ಕೈಗೂ, ಅಥವಾ ನಮ್ಮಲ್ಲೆಲ್ಲ ಕೆಲಸ ಮಾಡುವಂತ ರೈತರ ಕೈಗೂ ಕೊಡ್ಲಿಕ್ಕೆ ಸಾಧ್ಯ ಇದೆ. ಕೈಗಣಕವನ್ನ, ಅಂಗೈ ಗಣಕವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವರು, ಅದನ್ನ ಮಾಡಿ ತೋರಿಸುವವರ ಸಂಖ್ಯೆ ಕಮ್ಮಿ ಇದೆ. ಸೊ ಕನ್ನಡ ಅಲ್ಲಿಗೆ ಉಪಯುಕ್ತ ಕನ್ನಡ ಅಂತ ಬೇರೆ ಆಗಬೇಕು ನಮಗೆ. ವಿಜ್ಞಾನ ಕನ್ನಡ ಬೇರೆ, ಸಾಹಿತ್ಯದ ಕನ್ನಡ ಬೇರೆ, ಉಪಯುಕ್ತ ಕನ್ನಡ ಅಂತ ಒಂದು ಆದರೆ ಅಲ್ಲಿ ನಾವು ಭಾಷೆಯ ಸಂಪೂರ್ಣ ಸಾಧ್ಯತೆಯನ್ನು ನಾವು ಸ್ವೀಕಾರ ಮಾಡಿದಂಗಾಗುತ್ತೆ.
ನೀವು ಪತ್ರಕರ್ತರು ಕೂಡ ಆಗಿದ್ದರಿಂದ, ಪತ್ರಿಕೆಗಳನ್ನು ರೂಪಿಸಿರೋದ್ರಿಂದ ಅಲ್ಲಿ ಭಾಷೆಯ ಬೇರೆ ಬೇರೆ ರೀತಿ ಪ್ರಯೋಗ ಕೂಡ ಆಗುತ್ತೆ. ಅಲ್ಲಿ ಕಾವ್ಯ ಇದೆ, ಒಂದು ಮ್ಯಾಗಝಿನ್ ಅಂತ ತಗೊಂಡ್ರೆ ಅಲ್ಲಿ ಕಾವ್ಯ, ಕಥೆ ಈ ಥರದ ಫಾರ್ಮೆಟ್ನ ಜೊತೆಗೆ ವಿಜ್ಞಾನದ ಲೇಖನ ಹೀಗೆಲ್ಲ ಬರೋದ್ರಿಂದ, ಸೊ ಒಂದು ಪತ್ರಿಕೆಯಲ್ಲಿ ಬಹುಶಃ ನೀವು ಇದನ್ನೆಲ್ಲ ರೂಪಿಸುವಾಗ ಈ ಎಲ್ಲಾ ಬೇರೆ ಬೇರೆ ಅಂಶಗಳನ್ನ ಇದನ್ನ ತಗೊಂಡ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ ಅಂತ ಹೇಳಿ. ಸೊ ಮಾಧ್ಯಮ ಇವತ್ತು ಬಹುಶಃ ಅದು ಯಾವ್ದೋ ರೂಪದಲ್ಲಿದೆ, ಬಹಳ ವಿಚಿತ್ರವಾದ ಸ್ವರೂಪದಲ್ಲಿದೆ. ಅದು ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಹಾಗಾಗಿ ಹೋಗಿದೆ. ಇನ್ಫ್ಯಾಕ್ಟ್ ಒಬ್ಬ ಇರಾನಿಯನ್ ಫಿಲ್ಮ್ ಮೇಕರ್ ಅಬ್ಬಾಸ್ ಕಿಯರೋಸ್ತಾಮಿ ಅಂತ ಹೇಳಿ ಆತ ಮಾತಾಡ್ತಾ ಮಾತಾಡ್ತಾ ಡಾಕ್ಯುಮೆಂಟ್ರಿನಲ್ಲಿ ಹೇಳ್ತಾ ಹೋಗ್ತಾನೆ, ಐ ಡೋಂಟ್ ಫಿಯರ್ ಅಮೆರಿಕನ್ ಮಿಲಿಟರಿ, ಐ ಫಿಯರ್ ಅಮೆರಿಕನ್ ಮೀಡಿಯಾ ಅಂತೇಳಿ. ಸೊ ಅದು ಇವತ್ತು ಬಹುಶಃ ನಮ್ಮ ಸಂದರ್ಭದಲ್ಲೂ ನಿಜ ಆಗಿದೆ ಅಂತೇಳಿ ಆ ಒಂದು ಸ್ವರೂಪವನ್ನು ಮಾಧ್ಯಮ ಇವತ್ತು ಪಡ್ಕೊಂಡಿದೆ. ಬಹುಶಃ ಹಿಂದೆ ಇದ್ದಿರಬಹುದಾದಂತಹ ಒಂದು ರೀತಿ ಸಾವಯವ ಸಂಬಂಧ ಅಂತ ನಾವು ತಗೊಳ್ಳೋದಾದ್ರೆ ಯಾರಿಗೆ, ಓದುಗರಿಗೆ ಮತ್ತು ಮಾಧ್ಯಮಕ್ಕೆ, ಇವತ್ತದನ್ನ ಕಳ್ಕೊಂಡಿದ್ದೀವಿ ಅಂತ ಬಹಳಷ್ಟು ಕಡೆ ಅನಿಸ್ತಾ ಇರತ್ತೆ, ಟಿವಿಗಳನ್ನು ನೋಡುವಾಗ, ಪೇಪರ್ಗಳನ್ನ ನೋಡುವಾಗ. ಸೊ ನೀವು ಪತ್ರಕರ್ತರಾಗಿದ್ದರಿಂದ ಮತ್ತೆ ಇದನ್ನೆಲ್ಲ ಪತ್ರಿಕೆಗಳನ್ನು ರೂಪಿಸಿ ಅಂಕಣಗಳನ್ನು ಬರೆದವರಾಗಿದ್ದರಿಂದ ನೀವು ಈ ಮಾಧ್ಯಮದ ಇವತ್ತಿನ ಈ ಸ್ವರೂಪವನ್ನು ಯಾವ ರೀತಿ ನೋಡ್ತೀರಿ ಅಂತ?
ಮಾಧ್ಯಮದ ವ್ಯಕ್ತಿ ಆದಾಗ ಸಾಕಷ್ಟು ಜವಾಬ್ದಾರಿಗಳು ಇರ್ತವೆ. ಮಾಧ್ಯಮದವರು ಅಂದ್ರೆ ಪವರ್ ವಿದೌಟ್ ರೆಸ್ಪಾನ್ಸಿಬಿಲಿಟಿ ಅಂತಾರೆ. ಯಾರನ್ನ ಬೇಕಾದ್ರೂ ನೀವು ಕ್ರಿಟಿಸೈಸ್ ಮಾಡಬಹುದು, ಅಮೆರಿಕದ ಅಧ್ಯಕ್ಷರನ್ನು ಕ್ರಿಟಿಸೈಸ್ ಮಾಡಬಹುದು, ಅಥವಾ ರಿಲಯನ್ಸ್ ಸಿಇಒನ್ ಕೂಡ ಕ್ರಿಟಿಸೈಸ್ ಮಾಡಬಹುದು. ಮಾಡಿ ತೋರಿಸು ಅಂತ ಹೇಳಿದ್ರೆ ಮಾಡಿ ತೋರಿಸ್ಬೇಕಾದಿಲ್ಲ, ಅವರು ಕೇವಲ ಟೀಕೆ ಮಾಡಿದ್ರೆ ಸಾಕಾಗತ್ತೆ, ವಿಮರ್ಶೆ ಮಾಡಿದ್ರೆ ಸಾಕಾಗತ್ತೆ ಅಂಥೇಳಿ. ಸೊ ಹಾಗಾಗಿ ಮಾಧ್ಯಮದವರಿಗೆ ಒಂದು ಈಗ ಮಾಧ್ಯಮ ಆ ರೀತಿಯ ಹಿಡಿತದಿಂದ ಆಚೆ ಬರ್ತಾ ಇದೆ. ಪೈಪೋಟಿಯಿಂದನೂ ಏನು ಜನಕ್ಕೆ ಹೊಸದು ಕೊಡಬೇಕು, ಇನ್ನಷ್ಟು ಕೊಡಬೇಕು, ರೋಚಕವಾಗಿ ಕೊಡಬೇಕು ಅಂಥೇಳಿ ಮೊದಲೆಲ್ಲ ನಾವು ಒಂದು ರೀತಿಯ ಡಿಸಿಪ್ಲಿನ್ ಇತ್ತು. ಅಂದರೆ ರಿಪೋರ್ಟಿಂಗ್ ಅಂದರೆ ಹೀಗಿರಬೇಕು, ಸ್ಟೋರಿ ಅಂದರೆ ಹೀಗಿರಬೇಕು, ಕ್ರೈಮ್ ರಿಪೋರ್ಟ್ ಹೀಗಿರಬೇಕು, ಪೊಲಿಟಿಕಲ್ ರಿಪೋರ್ಟ್ ಹೀಗಿರಬೇಕು ಅಂತೇಳಿ. ಅದ್ರ ಜೊತೆಗೆ ಫೀಚರ್ ರೈಟಿಂಗ್ ಅಂತ, ನುಡಿ ಚಿತ್ರ ಬರೆಯೋರು ಹೀಗೆ ಬರೀಬೇಕು ಅಂತೆಲ್ಲ ಇತ್ತು. ಈಗೆಲ್ಲ ಕಲಸು ಮೇಲೋಗರೇ ಆಗಿಬಿಟ್ಟಿದೆ. ನೀವು ಹೇಳ್ದಂಗೆ ಸೀರಿಯಸ್ ರಿಪೋರ್ಟಿಂಗ್ನಲ್ಲೂ ಕೂಡ ಅಲ್ಲಿ ರೋಚಕತೆಯನ್ನು ಮಾಡುತ್ತೆ. ನಾನೇ ನೋಡ್ಕೊಂಡ್ಬಂದೆ, ಅಷ್ಟು ಅದ್ಭುತವಾಗಿತ್ತು, ಅಷ್ಟು ಕ್ರೂರವಾಗಿತ್ತು ಅಂತೆಲ್ಲ ಹೇಳೋಕ್ಕೆಲ್ಲ ಹೋಗ್ತಾರೆ. ಆ ಗಾಂಭೀರ್ಯ ಮಾಯ ಆಗ್ತಾ ಇದೆ. ಎಷ್ಟೋ ಬಾರಿ ನಾವು ಹೇಳ್ತಿದ್ವಿ ಫೀಚರ್ ರೈಟಿಂಗ್ ಕೂಡ ತುಂಬ ರಿಜಿಡ್ ಆಗಿದೆ, ದಯವಿಟ್ಟು ನೀವು ಮೊದಲ ಹಾಗೆ ತುಂಬ ನೀರಸವಾಗಿ ಬರೀಬೇಡಿ. ಯಾವುದೋ ಒಂದು ಊರಿನಲ್ಲಿ ಅವನು ನೀರಿಗೆ ಅಂತೇಳಿ ಡ್ರಿಲ್ ಮಾಡೋಕ್ಕೋದ್ರೆ ಪೆಟ್ರೋಲ್ ಸಿಕ್ತು ಅಂತ, ಆದರೆ ಅಲ್ಲಿ ರೋಚಕತೆಯನ್ನು ಸೇರಿಸಿ ನೀವು ಅಷ್ಟು ನೀರಸವಾಗಿ ಬರೀಬೇಡಿ ನೀವು ಅಂತ ಹೇಳ್ಬೇಕು. ನಾನೇ ಎಷ್ಟೋ ಕಡೆ ಲೆಕ್ಚರ್ಗೆ ಹೋದಾಗೆಲ್ಲ ಹೇಳ್ತಾ ಇದ್ದೆ, ನೋಡ್ರಪ್ಪ ಸಾಹಿತ್ಯದಲ್ಲಿ ಬೇರೆ ಬೇರೆ ವಿಂಗಡಣೆ ಮಾಡಿದ್ದಾರೆ, ಕಾಸಿ ಬಡಿದರೆ ಕಾದಂಬರಿ ಅಂತೇಳಿ, ಕರಗಿಸಿ ಸೋಸಿದರೆ ಕಾವ್ಯ, ಕತ್ತರಿಸಿ ಜೋಡಿಸಿದರೆ ಕಥೆ, ಕೊಳೆಯಿಸಿ ಬಟ್ಟೆ ಇಳಿಸಿದರೆ ವಿಮರ್ಶೆ ಅಂತೆಲ್ಲ ಹೇಳ್ತಾ ಇದ್ದೆ. ನಾನು ಹೇಳ್ತಾ ಇದ್ದೆ ಎಷ್ಟೋ ಕಡೆ ನೀವು ನುಡಿಚಿತ್ರ ಬರೀಬೇಕಾದ್ರೆ, ಫೀಚರ್ ರೈಟಿಂಗ್ ಮಾಡಬೇಕಾದ್ರೆ ಅದನ್ನೆಲ್ಲದನ್ನು ಸೇರಿಸಿ ನೀವು, ಅದರಲ್ಲಿ ಕಾದಂಬರಿಯ ಗುಣಮಟ್ಟನೂ ಇರಬೇಕು, ಕಥೆಯ ವಾಚಾಳಿತನೂ ಇರಬೇಕು, ಕಾವ್ಯಮಯ ವಾಕ್ಯಗಳು ಅಲ್ಲಲ್ಲಿ ಇರಬೇಕು. ಆಮೇಲೆ ಇಡೀ ವಿಷಯವನ್ನು ವಿಮರ್ಶೆ ಮಾಡಿ ಯಾವುದನ್ನು ಎಷ್ಟರ ಮಟ್ಟಿಗೆ ಜನಕ್ಕೆ ಕೊಡಬೇಕು ಅನ್ನೋದನ್ನು ನೀವು ಕೊಳೆಯಿಸಿ ಬಟ್ಟೆ ಹಾಕಿ ಎಷ್ಟೋ ಸರಿ ಎರಡನೇ ಸಾರಿ ಬರೋದು, ಮತ್ತೊಂದು ವಾರ ಹಾಗೆ ಇಟ್ಟು ಬೇಕಾದರೆ ಇನ್ನೊಮ್ಮೆ ಓದಿ ನೋಡಿ ಅದು ತೂಕಬದ್ಧವಾಗಿದೆಯೋ, ಯಾರಿಗೂ ನಾನು ಅನ್ಯಾಯ ಮಾಡ್ತಾ ಇಲ್ಲ, ಬಯಾಸ್ ಆಗಿಲ್ಲ ಅನ್ನೋದನ್ನು ಸ್ಪಷ್ಟ ಮಾಡಿಕೊಂಡು ಆಮೇಲೆ ನೀವು ಲೇಖನವನ್ನು ಕಳಿಸಿ ನೀವು ಅಂತ ಹೇಳ್ತಾ ಇದ್ವಿ. ಈಗ ಅದು ಹೊರಟೋಗಿದೆ. ಬೆಳಗ್ಗೆ ಏನು ಸಬ್ಜೆಕ್ಟ್ ನೋಡಿರ್ತಾರೆ, ಮಧ್ಯಾಹ್ನ 12 ಗಂಟೆ ಒಳಗೆ ಅದು ರಿಪೋರ್ಟ್ ಆಗಿ ನಿಮ್ಮ ಮನೆಯೊಳಗೆ ಅದು ಬಂದ್ಬಿಡ್ಬೇಕು, ಅದು ವಿಜುವಲ್ಸು ಬಂದ್ಬಿಡ್ಬೇಕು. ಆ ತ್ವರಿತ ಮತ್ತು ತುರ್ತು ಇದೆಯಲ್ಲ, ಅತ್ಯಂತ ವೇಗವಾಗಿ ನಿಮಗೆ ಮಾಹಿತಿಯನ್ನು ಕೊಡಬೇಕು. ಆ ವೇಗವಾಗಿ ಮಾಹಿತಿ ಕೊಡೋ ಹಂತದಲ್ಲಿ ಏನಾಗುತ್ತೆ ಅಂದರೆ ವಿವೇಕ ಅನ್ನೋದು ಕಮ್ಮಿ ಆಗ್ಬಿಡತ್ತೆ. ಈ ಹಿಂದೆಲ್ಲ ಮಹರ್ಷಿಗಳು ಹಿಮಾಲಯಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಜ್ಞಾನ ಸಂಪಾದನೆ ಮಾಡ್ತೀವಿ ಅಂತಿದ್ರಲ್ಲ, ಆ ನಿಧಾನಗತಿಯಲ್ಲಿ ನಮಗೆ ಹೇಗೆ ಜ್ಞಾನ ಒಳಗೆ ಹೋದಾಗ ಅಬ್ಸರ್ವ್ ಆಗುತ್ತೆ. ಹೀಗಾದರೆ ಎಲ್ಲರೂ ಫಾಸ್ಟಾಗಿ ಹೋಗಬೇಕು, ಚಕ 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 ಕೊಡ್ತಾ ಹೋಗ್ಬೇಕು. ಹಾಂ, ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಎಲ್ಲ ಏನೇನು ಬ್ರೇಕ್ ಮಾಡ್ಕೊಂಡು ಹೋಗ್ತಾರೋ ಆ ನ್ಯೂಸ್ ಹೇಳ್ಕೋಬೇಕಾದ್ರೆ, ಎಲ್ಲೆಲ್ಲಿ ನ್ಯೂಸನ್ನು ವಾಪಸ್ ನಮಗೆ ತಂದು ಕೊಡಬೇಕಾದ್ರೂ, ಎಲ್ಲೆಲ್ಲಿ ಎಲ್ಲಿ ಸತ್ಯ ಬ್ರೇಕ್ ಆಗತ್ತೋ, ಎಲ್ಲಿ ನ್ಯಾಯ ಬ್ರೇಕ್ ಆಗತ್ತೋ, ಎಲ್ಲದೂ ಬ್ರೇಕ್ ಆಗಿ ಕೊನೆಗೆ ಅದು ಬ್ರೇಕಿಂಗ್ ನ್ಯೂಸ್ ಅಂತೇಳಿ ನಿಮಗೆ ಬಂದ್ಬಿಡತ್ತೆ. ಸೊ ಈ ತ್ವರಿತ ಯುಗದಲ್ಲಿ ಕಷ್ಟ ನ್ಯಾಯ ಒದಗಿಸೋದು, ಬರವಣಿಗೆಗೆ ಅಥವಾ ವಿಷಯಕ್ಕೆ ನ್ಯಾಯ ಒದಗಿಸೋದು ಕಷ್ಟ ಆಗತ್ತೆ. ನಾವು ಓದಿದ್ರೆ ಏನು ಮಾಡಬೇಕು ಅಂದರೆ, ನಿಧಾನವಾಗಿ ಯಾವುದನ್ನು ನೀವು ಯಾವುದನ್ನು ಅತ್ಯಂತ ಸುಲಭವಾಗಿ ಬರೀತೀರೋ ಅಷ್ಟೇ ಸತ್ವಹೀನ ಆಗುತ್ತೆ ಬರವಣಿಗೆಗಳು ಕೂಡ. ಯಾರು ಕವಿ ವಿ ಜಿ ಭಟ್ ಹೇಳ್ತಾ ಇದ್ರು, ನಾವೆಲ್ಲ ಸಾಮಾನ್ಯವಾಗಿ ಬರವಣಿಗೆಯಲ್ಲಿ ಎಷ್ಟು ರಸ ಇರಬೇಕು ಅಂದರೆ ನವರಸಗಳಿರಬೇಕು ಅಂತ ಹೇಳ್ತಾರೆ. ಯಕ್ಷಗಾನದ ಪಾತ್ರಗಳಲ್ಲೆಲ್ಲ ನವರಸ, ಬೀಭತ್ಸ ಇರಬೇಕು, ಸೌಂದರ್ಯ ರಸ ಇರಬೇಕು, ಲಾಲಿತ್ಯ ಇರಬೇಕು, ಭಯ ಇರಬೇಕು, ಆಮೇಲೆ ಉತ್ಕಾರ ಇರಬೇಕು. ಅದ್ರ ಜೊತೆಗೆ ಹತ್ತನೇ ಒಂದು ರಸ ಇದೆ, ಅದೇ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅಂತ ಕವಿ ವಿ ಜಿ ಭಟ್ ಹೇಳ್ತಾ ಇದ್ರು. ಏನಪ್ಪ ಹತ್ತನೇ ರಸ ಅಂದರೆ, ಅದು ಶುಷ್ಕ ರಸ ಅಂತೇಳಿ. ಆ ಶುಷ್ಕ ರಸ ತುಂಬ ಜಾಸ್ತಿ ಆಗ್ಬಿಡುತ್ತೆ ಇತ್ತೀಚೆಗೆ. ವರದಿ ಮಾಡುವವರು ಎಲ್ಲ ರೀತಿಯ ತ್ವರಿತ ಮಾಹಿತಿ ವಿನಿಮಯ ಮಾಡಬೇಕಾದ್ರೆ ಶುಷ್ಕ ರಸ ಜಾಸ್ತಿ ಬಂದ್ಬಿಡುತ್ತೆ. ಅದು ಬರಬಾರ್ದು ಅಂಥೇಳಿ ಇವರು ಅದಕ್ಕೆ ಅನಗತ್ಯವಾಗಿ ಕೃತಕವಾಗಿ ಎಷ್ಟೋ ಸಾರಿ ಬೀಭತ್ಸವನ್ನು ಸೇರ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ, ರೋಷವನ್ನು ಸೇರ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ, ಕ್ರೋಧ ಸೇರಿಸ್ತಾರೆ. ಅದು ಎಲ್ಲ ಆಗಿದ್ದಾಗ ನಿಮ್ಗೆ ಹೆಚ್ಚು ಕಾಲ ಉಳಿಯೋದಿಲ್ಲ. ಅವೆಲ್ಲ ಕೃತಕವಾಗಿ ರಸಗಳನ್ನು ಸೇರ್ಪಡೆ ಮಾಡಿ ನಿಮ್ಗೆ ಉಣಗಿಬಿಡಿಸ್ತಾರಲ್ಲ ಫಾಸ್ಟ್ ಫುಡ್ ಥರ, ಇಟ್ ಡಸಂಟ್ ಗೆಟ್ ಡೈಜೆಸ್ಟನ್. ಅವೆಲ್ಲ ಇರಬೇಕು, ಆದರೆ ಅವೆಲ್ಲ ತೂಕಬದ್ಧವಾಗಿ ಇದ್ದಾಗ, ಹಿತಮಿತವಾಗಿ ಇದ್ದಾಗ ಅದು ಚೆನ್ನಾಗಿರುತ್ತೆ. ಆಮೇಲೆ ಅದನ್ನು ಅಬ್ಸಾರ್ಬ್ ಮಾಡುವಷ್ಟು ನಮ್ಗೆ ತಾಳ್ಮೆ ಇರಬೇಕಾಗುತ್ತೆ. ತಾಳ್ಮೆಯಿಂದ ಬರೆದದ್ದೆಲ್ಲ, ಯೋಚನೆ ಮಾಡಿ ಬರ್ದಲ್ಲ, ಇನ್ನೊಬ್ಬರನ್ನು ಯೋಚನೆಗೆ ಹಚ್ಚುವಂತಹ ಇರುತ್ತೆ. ಅವಸರದಲ್ಲಿ ಅವಸರದಲ್ಲಿ ಬರೆದದ್ದೆಲ್ಲ ಯಾರನ್ನೂ ತಟ್ಟದೇನೆ ಅದು ಹೊರಟು ಹೋಗಿರುತ್ತೆ. ಹಾಗಾಗಬಾರ್ದು. ವಿದ್ಯಮಾನಗಳು ಎಷ್ಟೇ ಅವಸರ ಇದ್ರೂ ಒಂದು ವಾರದ ನಂತರ ನೀವು ನೋಡಿ, ವಿದ್ಯಮಾನವನ್ನು ನೋಡಿ ಏನಾಗ್ತಾ ಇದೆ ಅಂದಾಗ ನಮಗೆ ಸುತ್ತಲಿನ ನಾಲ್ಕು ದಿಕ್ಕಿನ ವಿಶ್ಲೇಷಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವುದೇ ಅವಸರದ ಮಾಹಿತಿ ಇದ್ರೂ ಕೂಡ ತಕ್ಷಣ ನೀವು ಒಪ್ಕೋಬೇಡಿ ಅದನ್ನು, ಒಂದೆರಡು ದಿನ ಕಾಯಿರಿ, ಅದು ಕೂಲ್ ಆಗಲಿ ಅದು, ಆಮೇಲೆ ಯು ಸ್ಟಾರ್ಟ್ ಅನಲೈಸಿಂಗ್ ಇಟ್. ಆ ರೀತಿ ಬರವಣಿಗೆ ಕಮ್ಮಿ ಆಗ್ತಾ ಇದೆ, ಎಲ್ಲದೂ ತುರ್ತಾಗಿರೋದ್ರಿಂದ. ಈ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಇವತ್ತು ಸಂಜೆ ಬಂದಿರೋದು ಕೂಡ ಕವರ್ ಸ್ಟೋರಿ ಆಗ್ಬಿಡ್ಬೇಕು, ನಾಳೆ ನಿಮ್ಮ ವಾರಪತ್ರಿಕೆಯಲ್ಲಿ ಮುಖ್ಯವಾಗಿ ಅದೇ ಆಗಿರಬೇಕು ಅಂತಿದ್ದಾಗ ಆ ತ್ವರಿತದಲ್ಲಿ ಆ ಕೂಲಿಂಗ್ ಎಫೆಕ್ಟೇ ಇರೋದಿಲ್ಲ. ಕೂಲ್ ಇದ್ರೆ ಮಾತ್ರ ತಾನೆ ನಮಗೆ, ಇನ್ನು ಸಕ್ಕರೆ ಪಾಕ ನೋಡಿ ಎಷ್ಟು ಕೂಲ್ ಆದರೂ ಕೂಡ ಕ್ರಿಸ್ಟಲ್ ಹರಳುಗಳು ಬರ್ತವೆ. ಕ್ರಿಸ್ಟಲೋಗ್ರಫಿ ತತ್ವನೇ ಅದು. ಕೂಲ್ ಆಗ್ತಾ ಕೂಲ ನಿಧಾನ ಕೂಲ್ ಆದಷ್ಟು ಸುಂದರವಾದ ಕ್ರಿಸ್ಟಲ್ಗಳು, ಸ್ಫಟಿಕೆಗಳು ತಯಾರಾಗ್ತವೆ. ಕ್ವಿಕ್ ಆಗಿ ಕೂಲ್ ಆದರೆ ಅದು ಗ್ಲಾಸ್ ಆಗ್ಬಿಡುತ್ತೆ. ಅದು ಈ ಜ್ಞಾನದ ವಿಷಯದಲ್ಲೂ ಕೂಡ ಅದು ತುಂಬ ಅಪ್ರಾಪ್ರಿಯೇಟ್ ಆಗಿ, ತುಂಬ ಆಪ್ತವಾಗಿ ಅದು ಅನ್ವಯ ಆಗುತ್ತೆ. ನಿಧಾನವಾಗಿ ಅಬ್ಸರ್ವ್ ಆಗಬೇಕು, ಆಗ ನಮಗೆ ಹರಳುಗಟ್ಟುವಂತ ಮಾಹಿತಿ ಸಿಗುತ್ತೆ.
ಮಾಧ್ಯಮದ ಇದಕ್ಕೆ ಸ್ಪೆಸಿಫಿಕ್ ಆಗಿ ಬಂದ್ರೆ, ಈಗ ನೀವು ಹೇಳಿದ್ದೆಲ್ಲ ಇಟ್ಕೊಂಡು ಮುಂದೆ ನಮ್ಮ ಮುಂದೆ ಏನನ್ನು ಕಾಣ್ತೀರಿ?
ಇಲ್ಲ, ಬಹಳ ಅದು ಮುಂದಿನ ದಾರಿ ಮಂಜು ಮಂಜಾಗಿ ಕಾಣ್ತಾ ಇದೆ. ಹಿಂದೆಲ್ಲ ನಮಗೆ ಮಾಹಿತಿಯ ಮೂಲಗಳು ಬಹಳ ಕಮ್ಮಿ ಇದ್ವು. ನಾವು ಮಾಧ್ಯಮದಲ್ಲಿ ಇದ್ದು ಅಲ್ಲಿ 20-30 ವರ್ಷ ಹಿಂದೆ ಇಡೀ ದೊಡ್ಡ ಹಾಲಲ್ಲಿ ಒಂದು ಟೆಲಿಫೋನ್ ಇರ್ತಿತ್ತು, ಒಂದು ಟೆಲಿಪ್ರಿಂಟರ್ ಇರ್ತಿತ್ತು. ಅದು ಯಾರಿಗೂ ಮಾಹಿತಿ ಕಮ್ಮಿ ಆಯಿತು ಅಂತ ಅನಿಸ್ತಾ ಇರಲಿಲ್ಲ. ಆಗಿನ ಯುಗದಲ್ಲೂ ಕೂಡ ಮಾಹಿತಿ ಬರ್ತಾ ಇತ್ತು, ನಿಧಾನ ಬರ್ತಾ ಇತ್ತು. ಈಗಾದರೆ ಪ್ರತಿಯೊಂದು ಟೇಬಲ್ಗೂ ಫೋನ್ ಅಂತೂ ಇದೆಯಾ, ಪ್ರತಿಯೊಬ್ಬರು ಕಿಸೆಯಲ್ಲಿ ಮೊಬೈಲ್ ಅಂತೂ ಇದೆಯಾ, ಪ್ರತಿಯೊಬ್ಬರು ಎದುರಿಗೆ ಲ್ಯಾಪ್ಟಾಪು ಅಥವಾ ಇಂಟರ್ನೆಟ್ ಕನೆಕ್ಷನ್ ಇದೆಯಾ, ಜೊತೆಗೆ ಪ್ರತಿಯೊಬ್ಬರು ಪಕ್ಕದ ಕಂಬದ ಮೇಲೆ ಒಂದೊಂದು ಟೆಲಿವಿಷನ್ ಕೂಡ ಇರುತ್ತೆ. ಅಷ್ಟು ಕಡೆಯಿಂದ, 10 ಕಡೆಯಿಂದ ಮಾಹಿತಿಯ ಹರಿವು ಆಗ್ತಾ ಆಗ್ತಾ ಇರಬೇಕಾದ್ರೆ ಅದನ್ನು ಪ್ರೊಸೆಸ್ ಮಾಡುವಷ್ಟು ವಿವೇಕ ಹುಟ್ಟೋದಿಲ್ಲ ನಮ್ಮಲ್ಲಿ. ತಕ್ಷಣ ಅದನ್ನು ಅಷ್ಟೇ ವೇಗವಾಗಿ ನಾವು ಮಾಧ್ಯಮದೊಳಗೆ ತೋರಿಸಿ ಜನಕ್ಕೆ ಹರಿದು ಬಿಡಬೇಕು ಅಂತ. ಇನ್ನಿನ್ನು ಕ್ರಮೇಣವಾಗಿ ಆ ಮಾಧ್ಯಮಗಳು ಬೇಕಾಗಲ್ಲ ನಿಮಗೆ, ಟಿವಿ ಸ್ಟುಡಿಯೋಗಳು ಬೇಕಾಗಲ್ಲ, ಬಹುಶಃ ನ್ಯೂಸ್ ಪೇಪರ್ ಆಫೀಸ್ಗಳು, ಸುದ್ದಿ ಮನೆಗಳು ಬೇಕಾಗಲ್ಲ. ನಿಮ್ಮ ಕೈಯಲ್ಲೇ ಎಲ್ಲ ನ್ಯೂಸ್ ಬರ್ತಾ ಇರತ್ತೆ. ನೀವು ಫೋನ್ ಕೊಡಿ, ಆಲ್ ಇಂಡಿಯಾ ರೇಡಿಯೋ ಎನಿ ಟೈಮ್ ನಿಮಗೆ ಫೋನಲ್ಲಿ ಸುದ್ದಿ ಹೇಳ್ತಾ ಇರತ್ತೆ, ನ್ಯೂಸ್ ಪೇಪರ್ ಸುದ್ದಿ ಹೇಳ್ತಾ ಇರತ್ತೆ, ನಿಮ್ ಕೈಯಲ್ಲಿರುವಂತ ಗಣಕದಲ್ಲೂ ಕೂಡ ಇನ್ನೇನು ಬಿ ಎಸ್ ಎನ್ ಎಲ್ ಅವರು ಟಿವಿ ಕೂಡ ಕೊಡ್ತಾ ಇದಾರಂತಲ್ಲ, ಟಿವಿ ಕೊಟ್ಟರು ಅಂದ್ರೆ ಅಲ್ಲಿ ನ್ಯೂಸ್ ಬರ್ತಾ ಇರತ್ತೆ. ಸೊ ಯು ವಿಲ್ ಬಿ ಇನ್ ಕೈಂಡ್ ಆಫ್ ಒಂದು ಪ್ರವಾಹ, ಮಹಾಪ್ರವಾಹದಲ್ಲಿ, ಮಾಹಿತಿಯ ಮಹಾಪ್ರವಾಹದಲ್ಲಿ ತೇಳ್ತಾ ಇರ್ತೀರ ನೀವು. ಅಲ್ಲೂ ಕೂಡ ಎಲ್ಲಾದರೂ ಒಂದು ದ್ವೀಪ ಬೇಕು, ಸ್ವಲ್ಪ ನಿಧಾನವಾಗಿ ಸಾವರಿಸಿಕೊಂಡು ಕೂತ್ಕೊಂಡು ನೋಡುವಂಥದ್ದು ಇರಬೇಕು. ಆಗ ಬಹುಶಃ ವಾರಪತ್ರಿಕೆಗಳು, ಮಾಸಪತ್ರಿಕೆಗಳು, ದೇಶಕಾಲಂತ ತ್ರೈಮಾಸಿಕ ಪತ್ರಿಕೆಗಳು ಯಾವುದಾದ್ರೂ ಬಹುಶಃ ಫ್ರೀಕ್ವೆನ್ಸಿ ಕಮ್ಮಿ ಇರುತ್ತೆ, ಅವು ಸ್ವಲ್ಪ ಗಟ್ಟಿ ಹರಳುಗಳನ್ನು ಕೊಡ್ತವೆ ನಿಮಗೆ, ಅದು ಉಪಯುಕ್ತ ಆಗತ್ತೆ. ಪ್ರಶ್ನೆ ಏನಂದ್ರೆ ಅದನ್ನು ಓದುವಷ್ಟು ವ್ಯವಧಾನ ಇದೆಯಾ ನಮಗೆ? ಪ್ರತಿ ದಿವಸವೂ ನಿಮಗೆ ಒಂದು ಸುಧಾದಲ್ಲಿ ಎಷ್ಟು ಮಾಹಿತಿ ಬರ್ತಾ ಇತ್ತು ಅಷ್ಟು ಮಾಹಿತಿ ಪ್ರತಿ ದಿವಸ ಬೆಳಗ್ಗಿನ ಪೇಪರ್ನಲ್ಲಿ 16 ಪೇಜು ಮತ್ತೊಂದು 8 ಪೇಜು ಪರವಣಿಗಳ ಸಮೇತ ಬರ್ತಾ ಇದ್ದಾಗ ಅಷ್ಟೇ ತ್ವರಿತವಾಗಿ ಅದು ಕಸ್ಬಿಟ್ಟು ಹೋಗ್ತಾ ಇರಬೇಕಾದ್ರೆ ನಿಮ್ಗೆ ಅಬ್ಸರ್ವ್ ಮಾಡೋಕೆ ಆಗ್ತಾನೆ ಇಲ್ಲ. ಅದು ಎಲ್ಲೋ ಒಂದು ಗಟ್ಟಿ ವೀಕೆಂಡ್ನಲ್ಲಿ ವಾರದ ಕೊನೆಗೆ ನಾವು ಓದಬೇಕು ಇದನ್ನ ಅಂತೇಳಿ ನಿರ್ಣಯ ಮಾಡಿ ಓದಲಿಕ್ಕೆ ಅರ್ಹವಾದಂತಹ ಸಾಹಿತ್ಯ ನಾವು ಕೊಡಕ್ಕೆ ಹೋದಾಗ ಅದು ಅಕ್ಸೆಪ್ಟ್ ಆದರೆ ದಟ್ ಈಸ್ ದಿ ರಿಯಲ್ ಸಾಲಿಡ್ ಮಹತ್ವದ ಕಂಟ್ರಿಬ್ಯೂಷನ್ ಆಗುತ್ತೆ. ಮಾಧ್ಯಮಗಳು ಮಾಡಬೇಕಂತ ಕೆಲಸ ಅದು ಅದು ತುಂಬ ತುಂಬ ಕಷ್ಟ ಅಲ್ಲ.
ಇದನ್ನೇ ಮುಂದುವರೆಸ್ತಾ ಇನ್ನೊಂದು ಗಮನಿಸಿದ್ರೆ ನಾವು ಸಣ್ಣವರಿರ್ತಾ ನನಗೆ ನೆನಪಿದ ಮಟ್ಟಿಗೆ ವೈಜ್ಞಾನಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕು ಯುವಕರು ಏನೋ ಹೀಗೆಲ್ಲ ಅವಾಗೆಲ್ಲ ಶಾಲೆಯಲ್ಲಿ ಇದರಲ್ಲೆಲ್ಲ ಭಾಷಣಗಳಲ್ಲಿ ಇದೆಲ್ಲ ಬರ್ತಿತ್ತು. ಮತ್ತು ನಾವು ಓದ್ತಾ ಇದ್ದಿದ್ದು ಹಾಗೆ ಇರ್ತಾ ಇತ್ತು. ಶಿವರಾಮ್ ಕಾರಂತರಂಥವ್ರು, ಗೌರೀಶ್ ಕಾಯ್ಕಿಣಿ ಅಂಥವ್ರು ವೈಚಾರಿಕ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಹೀಗೆಲ್ಲ. ಸೊ ಈಗೂ ಅದೇನು ಅದು ಪರಿಸ್ಥಿತಿ ಬಹಳ ಏನು ಅಂದರೆ ಬಹಳ ವ್ಯತ್ಯಾಸ ಏನಿಲ್ಲ ಅನ್ಸುತ್ತೆ, ಈಗಲೂ ಆ ಥರದ್ದೆಲ್ಲ ಇರುತ್ತೆ. ಆದರೆ ಸುಮ್ಮನೆ ಒಂದ್ಸಲ ಹಿಂಗೆ ಗಮನಿಸಿ ನೋಡಿದ್ರೆ ನನಗನ್ಸೋದು, ಅದಕ್ಕೆ ನಿಮ್ಮನ್ನ ಅಭಿಪ್ರಾಯ ಕೇಳಬೇಕು ಅಂತ ನನಗೆ ಬಹಳ ಅನ್ನಿಸ್ತಿರೋದು, ಆಗಿನ ಇದಕ್ಕೆ ನಾವು ಸಣ್ಣವರಿದ್ದ ಕಾಲಕ್ಕೆ ನೋಡಿದ್ರೆ ಈಗಲೇ ಹೆಚ್ಚು ಮೌಢ್ಯ ಮತ್ತೆ ಅಂಧಶ್ರದ್ಧೆ ಅಥವಾ ಒಂದು ರೀತಿ ಮಾಸ್ ಹಿಸ್ಟಿರಿ ಈ ಥರದ್ದೆಲ್ಲ ಹೆಚ್ಚಾಗಿದೆಯಲ್ಲ ಅಂತ ಅನ್ಸೋಕೆ ಶುರು ಆಗುತ್ತೆ ಒಂದ್ಸಲ ನೋಡ್ತಾ ಹೋಗಿ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ?
ಪ್ರಶಾಂತ್ ಪಂಡಿತರೆ, ನಾನು ಉತ್ತರ ಆಗಿರುತ್ತೆ ಏನೋ ಗೊತ್ತಿಲ್ಲ, ಆದ್ರೆ ನಿಮ್ ಪ್ರಶ್ನೆ ಮಾತ್ರ ಬಹಳ ತಮಾಷೆ, ಯಾಕಂದ್ರೆ ಅದರಲ್ಲೂ ಸಾಕಷ್ಟು ವಿವರಣೆ ವಿಶ್ಲೇಷಣೆ ಎಲ್ಲ ಇರ್ತಾವಲ್ಲ, ಹಾಗೆ ನಾನು ಉತ್ತರ ಕೊಡಬೇಕಾದ ಅಗತ್ಯನೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅದು ತುಂಬಾ ಮೌಢ್ಯ ಜಾಸ್ತಿ ಆಗ್ತಾ ಇದೆ. ಮೌಢ್ಯಕ್ಕಿಂತ ಹೆಚ್ಚಾಗಿ ಈ ಆಧ್ಯಾತ್ಮ ಅನ್ನೋದೇನೋ ಹೊಸದಿದೆ ಜನಕ್ಕೆ, ಏನಂದ್ರೆ ತಮಗೆ ಬೇಕಾದ್ದೆಲ್ಲ ಕಾಣ್ತಾ ಇದೆ. ಈಗ 50 ವರ್ಷದ ಹಿಂದೆ ನಮಗೆ ರೇಡಿಯೋ ಕೇಳೋದೇ ಅಪರೂಪ ಆಗಿತ್ತು, ಶರೀರವಾಣಿ ಆಕಾಶವಾಣಿ ಅಂತೆಲ್ಲ ಹೇಳ್ತಾ ಇದ್ವು, ಅದು ಥ್ರಿಲ್ ಇತ್ತು. ಆ ಥ್ರಿಲ್ ನಂತರ ನಿಮ್ಗೆ ಟಿ ವಿ ಥ್ರಿಲ್ ಬಂತು, ಟಿ ವಿ ಥ್ರಿಲ್ ನಂತರ ನಿಮಗೆ ಫೋನ್ ಥ್ರಿಲ್ ಬಂತು, ಫೋನ್ ಥ್ರಿಲ್ ನಂತರ ಮೊಬೈಲ್ ಥ್ರಿಲ್, ಈಗೆಲ್ಲ ಥ್ರಿಲ್ಗಳು ನಿಮ್ಗೆ ಬಂದ್ಮೇಲೆ ಇನ್ನು ಉಳಿದಿರೋದು ಎಲ್ಲಿ ಥ್ರಿಲ್ಲು? ಇನ್ನು ಉಳಿದಿರೋದು ಅಲೌಕಿಕವಾದ ವಿಚಾರಗಳ ಕಡೆ ಥ್ರಿಲ್ ಇರಬೇಕು, ಅಥವಾ ಅದು ಯು ಎಫ್ ಒ ಆಗಿರಬೇಕು, ಹಾರುವ ತಟ್ಟೆಗಳಂತ ಇದು, ಅಥವಾ ನಾವು ಮಾರ್ಸಿಗೆ ಹೋಗ್ತೀವೋ, ಚಂದ್ರಯಾನಕ್ಕೆ ಹೋಗ್ತೀವೋ, ಅಥವಾ ಇವತ್ತು ಎಲ್ಲೋ ಯುರೋಪಾದಲ್ಲಿ ಜೀವಲೋಕ ಇದೆಯಾ ಅಂತೇಳಿ. ಅದ್ರ ಹೊರತಾಗಿ ಯುರೋಪಕ್ಕೆ ಹೋದ್ರೂ ಸಿಗದಿದ್ದಂಥ ಇನ್ನೊಂದು ಅಧ್ಯಾತ್ಮ ಲೋಕ ಅಂತಿದೆ, ಅಲ್ಲಿ ನಾವೆಲ್ಲ ಪರಮಸುಖಿಗಳು ಅಂತೇಳಿ ಒಂದು ತೋರಿಸ್ತಾ ಇರ್ತೇವೆ. ಸೊ ಅಧ್ಯಾತ್ಮ ಲೋಕದತ್ತ ಇವತ್ತು ಭಾಳ ಮಂದಿ, ಅದು ಗೊತ್ತಾಗತ್ತೋ ಅರ್ಥ ಆಗತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನೀವು ಅಧ್ಯಾತ್ಮ ಲೋಕವನ್ನು ನೀವು ಕೂತ್ಕೊಂಡಲ್ಲಿ ಪದ್ಮಾಸನ ಹಾಕ್ಕೊಂಡು ನೀವು ಅದನ್ನು ಆವಾಹನೆ ಮಾಡ್ಕೋಬಹುದು ಅಂತ ಹೇಳಿ ಹೇಳುವವರು ತುಂಬ ಜಾಸ್ತಿ ಆಗಿದ್ದಾರೆ. ಸೊ ಅಧ್ಯಾತ್ಮದಲ್ಲಿ ಪರಮಸುಖ ಇದೆ, ಹೊಸ್ತೇನೋ ಇದೆ ಅಂತೇಳಿ, ಅದು ಒಂದು. ಇನ್ನೊಂದು ನಾನಾ ಥರ ಅಸೌಖ್ಯಗಳಿದೆ. ತಂತ್ರಜ್ಞಾನ ಜಾಸ್ತಿ ಆಗಿದೆ, ಪಾಪ್ಯುಲರ್ ಆಗಿದೆ ಅಂದ ಮಾತ್ರಕ್ಕೆ ಹಿಂದಿನ ಕಂಫರ್ಟ್ ಜಾಸ್ತಿ ಆಗಿದೆ ಅಂತಲ್ಲ, ಕಂಫರ್ಟ್ ಇನ್ನೂ ಬಹುಶಃ ಅದು ಈಗಲೂ ಮರೀಚಿಕೆ ಆಗೇ ಇದೆ. ಮಾನಸಿಕ ಇಂಟರ್ನಲ್ ಕಂಫರ್ಟ್ಸ್ ಈಗಲೂ ಸಿಗ್ತಾ ಇಲ್ಲ ಜನಕ್ಕೆ. ಆಮೇಲೆ ಕಾಯಿಲೆಗಳು, ನಾನಾ ಥರದ ಕಾಯಿಲೆಗಳು, ಮಾನಸಿಕ ಕಾಯಿಲೆಗಳು ಇರ್ಬೋದು, ದೈಹಿಕ ಕಾಯಿಲೆಗಳು ಇರ್ಬೋದು, ಅದು ಕಿಡ್ನಿ ಇರ್ಬೋದು, ಹೃದಯ ಇರ್ಬೋದು, ಯಕೃತಿ ಇರ್ಬೋದು, ಲಂಗ್ಸ್ ಇರ್ಬೋದು, ಕಾಯಿಲೆಗಳು ಜಾಸ್ತಿ ಆಗಿರೋದ್ರಿಂದನೇ ಏನೋ. ಆಮೇಲೆ ಕಾಯಿಲೆಗಳಿಗೆ ಮರೀಚಿಕೆ ಆಗಿರುವಂಥ ಔಷಧಗಳು ದುಬಾರಿ ಆಗಿರೋದು, ಅದೆಲ್ಲ ಏನೋ. ಇನ್ನೊಂದು ಅದಕ್ಕೇನಾದ್ರು ಶಾರ್ಟ್ ಕಟ್ ಇದೆಯೋ, ಒಳದಾರಿ ಇದೆಯೋ? ಯಾವ್ದಾದ್ರು ಒಬ್ಬ ಪುಣ್ಯವಂತ ನಿಮಗೊಂದು ನಿಂಬೆಹಣ್ಣು ಮಂತ್ರಿಸಿಕೊಟ್ಟು ಸರಿ ಆಗತ್ತೋ? ಅದು ನೋಡಿ, ನಾವು ಎಷ್ಟೆಷ್ಟು ಪ್ರೊವೈಡ್ ಮಾಡ್ತಾ ಇದ್ದೀವಿ ಟೆಕ್ನಾಲಜಿನ. ಅಷ್ಟು ಟೆಕ್ನಾಲಜಿ ಇದ್ರೂ ಕೂಡ, ಸ್ಕ್ಯಾನಿಂಗ್ ಫೆಸಿಲಿಟಿ ಬಂದರೂ ಕೂಡ, ಅದೇನೋ ಇನ್ನೊಂದು ನಮ್ಗೆ ಅರ್ಥ ಆಗದೇ ಇರುವಂಥ ಲೋಕದಲ್ಲಿ ಏನೋ ಒಂದು ವಿಶೇಷ ಇದೆ ಅನ್ನೋದು ಬರುತ್ತೆ. ಮಧ್ಯೆ ಮಧ್ಯೆ ಬೆನ್ನಿಯನ್ನು ಅಂತವ್ರು ಬರ್ತಾರೆ, ನಿಮ್ಮನ್ನೆಲ್ಲವನ್ನು ನಾನು ಸರಿ ಮಾಡ್ತೀನಿ ಅಂಥೇಳಿ ಹೇಳೋರು ಇರ್ತಾರೆ. ಸಹಜವಾಗಿ ಅದು ವಿಶೇಷ ವಿಜ್ಞಾನ ತಂತ್ರಜ್ಞಾನ ಜಾಸ್ತಿ ಆಗ್ತಾ, ಅದ್ರ ಬಳಕೆ ಜಾಸ್ತಿ ಆಗ್ತಾ ಹೋದಾಗೆಲ್ಲ ನಮ್ಮದೇ ಒಂದು ಬೇರೆ ಒಂದು ಟೆಕ್ನಿಕ್ ಇದೆ, ಯಂತ್ರ ತಂತ್ರ ಅಂತ ಹೇಳ್ತೀವಲ್ಲ, ತಂತ್ರಗಳಿದ್ದಾವೆ, ಪಾರಮಾರ್ಥಿಕ ಲೋಕ ಇದೆ, ಅದ್ರ ಮೂಲಕ ನಿಮಗೆ ಸೌಖ್ಯವನ್ನು ಕೊಡ್ತೀವಿ ಅಂತ ಹೇಳೋರು ಇರ್ತಾರೆ. ನಂಬೋರು ನಂಬೇ ನಂಬುತ್ತಾರೆ. ಈ ವಿಜ್ಞಾನ ಅನ್ನೋದು ಕೂಡ ಎಷ್ಟೋ ಮಂದಿಗೆ ಅದು ಒಂಥರ ಅಲೌಕಿಕವಾದ್ದೇ ತಾನೆ, ಅದು ನಮ್ಗೆ ಬಿಯಾಂಡ್ ಸಮಥಿಂಗ್ ಮ್ಯಾಜಿಕಲ್. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮ್ಯಾಜಿಕಲ್ ಆಗಿದ್ದಾಗ ಪಾರಮಾರ್ಥಿಕ ಯಾಕೆ ಮ್ಯಾಜಿಕಲ್ ಆಗಿರ್ಬೋದು? ಪೂಜೆ ಮನಸ್ಸಿನೊಳಗೆ ನಮಗೆ ದೇವರು ಸೃಷ್ಟಿ ಆಗ್ತಾನೆ ಅಂತಿದ್ದಾಗ ಯಾಕೆ ನಾವು ಸಾಕ್ಷಾತ್ಕಾರ ಮಾಡ್ಕೋಬಾರ್ದು? ಅದನ್ನು ಹಾಗೂ ಇರುತ್ತೆ. ಸೊ ಪ್ರಯತ್ನ ನಡೀತಾನೆ ಇರುತ್ತೆ. ವಿಜ್ಞಾನಿ ಅಪ್ಪಟ ವಿಜ್ಞಾನಿ ಆಗಿದ್ದವನು ಕೂಡ ಇರ್ಬೋದೇನೆಂದರೆ ಕುಡ್ ಬಿ ಸಮಥಿಂಗ್ ಮೋರ್. ಈ ಮಧ್ಯೆ ಕೆಲವರು ಮನಿ ಭೌಮಿಕ್ ಅಂತವರು IIT ಕಳಪುರ IIT ಓದ್ಕೊಂಡು ಹೋಗಿ ಅಲ್ಲಿ ಅಮೆರಿಕಕ್ಕೆ ಹೋಗಿ ಅಲ್ಲಿ ಲೇಸರ್ ಸರ್ಜರಿ ಅಂತ ಟೆಕ್ನಿಕ್ನ ಸಂಶೋಧನೆ ಮಾಡಿ ಅದ್ರ ಪೇಟೆಂಟಿಂದ ಅವನು ಬಿಲಿಯನೇರ್ ಆಗಿ ಆಮೇಲೆ ನಿಧಾನಕ್ಕೆ ನೋಡಿದ್ರೆ ತಾನು ಫಿಸಿಸ್ಟು, ತಾನು ಕ್ವಾಂಟಮ್ ಮೆಕ್ಯಾನಿಕ್ಸ್ ತನಕ ಚೆನ್ನಾಗಿ ಗೊತ್ತಿದೆ. ಕ್ವಾಂಟಮ್ ವರ್ಲ್ಡ್ ಇಸ್ ಆಲ್ ಟುಗೆದರ್ ಡಿಫ್ರೆಂಟ್, ಮಿಸ್ಟೀರಿಯಸ್, ಅದರ ಮೂಲಕ ದೇವರನ್ನ ಕಾಣ್ಲಿಕ್ಕೆ ಸಾಧ್ಯ ಇದೆ ಅಂತೆಲ್ಲ ಹೇಳಿ ಕೋಡ್ ನೇಮ್ ಗಾಡ್ ಅಂತೇಳಿ ಪುಸ್ತಕ ಬರೆದು ಆ ಪುಸ್ತಕ ಇಟ್ಸ್ ಕ್ವೈಟ್ ಫೇಮಸ್. ಹೌದು, ಬಹುಶಃ ನಮ್ಮ ಸುತ್ತಲೂ ಇರುವ ಗಾಳಿಯಲ್ಲೇ ದೇವರು ಇರಬಹುದೇನೋ. ನಮಗೆ ಅಲೌಕಿಕವಾದ ಏನೇನೋ ಪ್ರಜ್ಞೆಯನ್ನು ನಾವು ಮನಸ್ಸಿನೊಳಗೆ ತಗೊಳ್ಳೋಕ್ಕೆ ಸಾಧ್ಯ ಇದೆಯೇನೋ ಅಂತೇಳಿ ಕಲ್ಪನೆಗಳೆಲ್ಲ ಬರ್ತಾ ಇದ್ದಾವೆ. ಸೊ ವಿಜ್ಞಾನಗಳಲ್ಲಿ ಇವನ್ ಫಿಸಿಸಿಸ್ಟ್ ಆಲ್ಸೋ ಸ್ಟಾರ್ಟ್ ಬಿಲೀವಿಂಗ್ ದಟ್ ದೇರ್ ಮಸ್ಟ್ ಬಿ ಸಮಥಿಂಗ್ ಬಿಯಾಂಡ್ ದಿ ಎಕ್ಸ್ಪ್ಲನೇಷನ್ ಆಫ್ ಸೈನ್ಸ್. ಅದು ಆ ನಿಗೂಢತೆ, ಆ ಪ್ರಶ್ನೆ, ನಿಗೂಢತೆ ಮೊದಲಿಂದನೂ ಇದ್ದೇ ಇದೆ. ಸಮಥಿಂಗ್ ನಮ್ಮ ವಿಜ್ಞಾನಕ್ಕೆ ಸಿಗದೆ ಹೋದ್ದೇನೋ ಇದೆ, ಇರಲೇಬೇಕು. ಮೆನಿ ಪೀಪಲ್ ಡೋಂಟ್ ಲೈಕ್ ಸೈನ್ಸ್. ಬಹುಶಃ ಅವರು ಹೈಸ್ಕೂಲ್ ಕಾಲೇಜ್ನಲ್ಲಿ ಮ್ಯಾಥಮೆಟಿಕಲ್ ಕಾಂಪ್ಲೆಕ್ಸ್ ಫಾರ್ಮುಲಾ ನೋಡಿಕೊಂಡು ಅವರಿಗೆ ಕೋಪ ಬಂದಿರಬೇಕು ಅಂತ ಕಾಣುತ್ತೆ. ಅಥವಾ ಸೈಂಟಿಸ್ಟ್ ಅವರು ಜೀವನ ವಿಧಾನಗಳನ್ನೆಲ್ಲ ನೋಡಿ ಒಂದು ರೀತಿಯ ತಿರಸ್ಕಾರ ಭಾವನೆ ಬಂದಿದೆಯೋ, ಅಥವಾ ನಮಗೆ ಬಿಯಾಂಡ್ ಮೀ. ಸೊ ವಿಜ್ಞಾನ ಅಂದರೆ ಸಮಥಿಂಗ್. ಆಮೇಲೆ ಸಾಕಷ್ಟು ಡೇಂಜರಸ್ ಥಿಂಗ್ಸ್ ಪ್ರೊಡ್ಯೂಸ್ ಆಗ್ತವೆ. ವಿಜ್ಞಾನಿಗಳಿಂದಾಗಿ ಕಲಾಶ್ನಿಕವ್ ಬಂದಿದ್ದು, ವಿಜ್ಞಾನಿಗಳಿಂದಾಗಿ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳು ಬಂದಿದ್ದು ಅಂತೆಲ್ಲ. ಸೊ ಈ ವಿಜ್ಞಾನ ನಮಗೆ ಶಾಂತಿಯನ್ನು ಕೊಟ್ಟಿಲ್ಲ, ವಿಜ್ಞಾನ ನಮಗೆ ಸುಖವನ್ನು ಕೊಟ್ಟಿಲ್ಲ, ವಿಜ್ಞಾನ ನಮಗೆ ಕಷ್ಟನೇ ಕೊಡ್ತಾ ಇದೆ ಅಂತ ಹೇಳ್ಬೇಕಾದ್ರೆ ದರ್ ಮಸ್ಟ್ ಬಿ ಎ ಸೂಪರ್ ಸೈನ್ಸ್. ಈ ಕಷ್ಟಗಳಿಲ್ದೇನೆ, ತೊಂದರೆಗಳಿಲ್ದೇನೆ ಇನ್ನೊಂದು ವಿಶೇಷ ಶಕ್ತಿ ಇದ್ದು ವೈ ಕಾಂಟ್ ವಿ ಟ್ರೈ ದ್ಯಾಟ್? ಯಾರಾದರೂ ಹೀಗೆ ನಿಮಗೆ ಕೈ ಹೀಗೆ ಮಾಡಿ ನಿಮ್ಮ ರೋಗವನ್ನು ಗುಣ ಮಾಡೋಕ್ಕೆ ಸಾಧ್ಯ ಇದ್ರೆ ಯಸ್ ವಿ ಶುಡ್ ಟ್ರೈ ದ್ಯಾಟ್ ಆಲ್ಸೋ, ದ್ಯಾಟ್ ಆಲ್ಸೋ ಕುಡ್ ಬಿ ಸೈನ್ಸ್ ಅಂತೇಳಿ ಇರ್ತಾರೆ, ಹೇಳೋರು ಇರ್ತಾರೆ, ನಂಬೋರು ಇದ್ದೇ ಇರ್ತಾರಲ್ಲ.
ಇಲ್ಲಿ ಎರಡು ಇದು ಕಾಣುತ್ತೆ. ಒಂದು ಅಂಧಶ್ರದ್ಧೆ ಅಥವಾ ಮಾಸ್ ಹಿಸ್ಟೀರಿಯಾ ತರದ್ ಒಂದಾದ್ರೆ, ಇನ್ನೊಂದು ಟ್ರೆಡಿಷನಲ್ ನಾಲೆಡ್ಜ್ ಮತ್ತೆ ಈ ರೀತಿಯ ಬಿಯಾಂಡ್ ಸೈನ್ಸ್ ಅನ್ನುವಂತ ಬಹುಶಃ ಪ್ರಾಕ್ಟೀಸ್ ಮಾಡ್ಕೊಂಡು ಬಹಳಷ್ಟು ವರ್ಷಗಳ ಅನುಭವದಿಂದ ಕಲ್ತ್ಕೊಂಡು ಬಂತ, ಎರಡರ ಮಧ್ಯೆ ಬಹಳ ಡಿಫರೆನ್ಸ್ ಇದೆ ಅಂತ.
ಅಲ್ಲ, ಒಂದು ನಾನು ಹೇಳ್ತಾ ಇರೋದು ಈ ವಿಜ್ಞಾನದ ಸಾಮರ್ಥ್ಯಗಳು ಗೊತ್ತಿದ್ದವರು ಕೂಡ ಬಿಯಾಂಡ್ ದಟ್ ದೇರ್ ಮಸ್ಟ್ ಬಿ ಸೂಪರ್ ಕೆಪಾಬಿಲಿಟಿ, ಯಾವುದೋ ಒಂದು ಶಕ್ತಿ ಇದೆ ಅನ್ನೋದನ್ನ ನಂಬ್ತಾರೆ. ಕೆಲವರಿಗೆ ವಿಜ್ಞಾನ ನಂಬಿಕೆ, ವಿಜ್ಞಾನ ಅಂದ್ರೆ ಏನು ಗೊತ್ತೇ ಇಲ್ಲ. ಪಾಪ ನಾಗರಾವ್ ಕಂಡ್ರೆ ಪಾಪ ಕೈ ಮುಗಿತಾರೆ, ಹಾಲು ಎರಿತಾರೆ, ನಾಗರ ಪಂಚಮಿ ದಿನ ನಮಸ್ಕಾರ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಅವತ್ತು ಒಂದು ಮೂಢನಂಬಿಕೆ, ಇನ್ನೊಂದು ರೂಢನಂಬಿಕೆ, ಇನ್ನೊಂದು ಬಹುಶಃ ನಾನು ಈ ವಿಜ್ಞಾನಿಗಳಲ್ಲಿ ಇರಬಹುದಾದಂತಹ ಸಂಶಯ ಇದೆಯಲ್ಲ, ಯಸ್ ದೇರ್ ಕುಡ್ ಬಿ ಸಮಥಿಂಗ್ ಬಿಯಾಂಡ್ ಸೈನ್ಸ್. ವಿಜ್ಞಾನದ ಕೈಗೆ ಸಿಕ್ಕದೇ ಇರುವಂತಹ ವಿಶೇಷ ಶಕ್ತಿ, ವಿಶೇಷ ಕಾಂತವಲಯ ಅಂತಾರೆ, ಅದಕ್ಕೆ ಕ್ವಾಂಟಮ್ ವೇವ್ಸ್ ಅಂತಾರೆ. ಪಾಪ ಏನ್ ತಪ್ಪಿಲ್ಲ ಸೈಂಟಿಸ್ಟ್ ಅಂದ್ರೆ ವಿ ನೀಡ್ ನಾಟ್ ಅಸ್ಯೂಮ್ ದಟ್ ಎವ್ರಿಬಡಿ ಇಸ್ ಎ ಸೂಪರ್ ಹೈಸೆನ್ಬರ್ಗ್ ತರ ಇರಲೇಬೇಕು ಅಂತಿಲ್ಲ. ಹಿ ಕುಡ್ ಬಿ ಎ ಕೆಮಿಸ್ಟ್ರಿ ಫೆಲೋ, ಹಿ ಕುಡ್ ಬಿ ಎ ಪಾಲಿಮರ್ ಎಕ್ಸ್ಪರ್ಟ್ ಇರ್ಬೋದು, ಹಿ ಕುಡ್ ಬಿ ಎ ಜಿಯಾಲಜಿಸ್ಟ್ ಇರ್ಬೋದು. ಅವನಿಗೆ ಫಿಸಿಕ್ಸ್ ಬಗ್ಗೆ ಏನೂ ಗೊತ್ತಿರಲ್ಲ. ಓ, ಫಿಸಿಕ್ಸ್ ನಲ್ಲಿ ಏನೋ ಇದೆಯಂತಪ್ಪ, ಅಲ್ಲಿ ಲಾರ್ಜ್ ಹೆಡ್ರಾನ್ ಕೊಲೈಡರ್ ಅಂತ ಹೇಳಿ ಅಲ್ಲಿ ಸರ್ನಲ್ಲಿದೆ. ಅವರು ಒಂದೊಂದು ಆಟಮ್ ಸ್ಪ್ಲಿಟ್ ಮಾಡಿ ಆ ಆಟಮ್ನಲ್ಲಿ 10,000, 18, 20 ಹೊಸ ಹೊಸ ಪಾರ್ಟಿಕಲ್ಗಳನ್ನ ಹುಡುಕ್ತಾ ಇದಾರಂತಲ್ಲ, ಅದರಲ್ಲಿ ಆಂಟಿ ಮ್ಯಾಟರ್ ಕೂಡ ಇದೆಯಂತಲ್ಲ ಅಂತ ಹೇಳಿದಾಗ ಜಿಯಾಲಜಿಸ್ಟ್ ಮೈಟ್ ಬಿಲೀವ್ ಇಟ್, ಕೆಮಿಸ್ಟ್ರಿ ಫೆಲೋ ಮೈಟ್ ಬಿಲೀವ್ ಇಟ್, ಏನ್ ಆಸ್ಟ್ರೋನಾಮರ್ ಮೈಟ್ ಬಿಲೀವ್ ಇಟ್, ಬಿಕಾಸ್ ಈಸ್ ನಾಟ್ ಎ ಫಿಸಿಸಿಸ್ಟ್. ಸೊ ನಾವು ವಿಜ್ಞಾನಿ ಅಂತ ಒಬ್ಬ ಹೇಳಿದಾಗ ವಿಜ್ಞಾನದಲ್ಲಿ ಅಷ್ಟೆಲ್ಲ ವೆರೈಟಿ ಆಗಿದ್ದಾವಲ್ಲ. ಸೊ ಅಲ್ಲಿ ಮತ್ತೆ ಮೂಢನಂಬಿಕೆ ಹುಟ್ಟಲಿಕ್ಕೆ ಸಾಧ್ಯ ಇದೆ, ಇದರಲ್ಲಿ ಏನೋ ಭೌತಿಕವಲ್ಲದ ಅಲೌಕಿಕವಾದಂಥ ಏನೋ ವಿಶೇಷ ಇದೆ ಅಂತ ಇರ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಸೊ ನಾನು ಎಷ್ಟು ತನಕ ಹೇಳಿದ್ದು ವಿಜ್ಞಾನಿಗಳಲ್ಲಿ ಅಥವಾ ಸೋಕಾಲ್ಡ್ ಮಾಡರ್ನ್ ಜನರಲ್ಲಿ ಇರುವಂಥ ಮೂಢನಂಬಿಕೆಗಳ ಬಗ್ಗೆ. ಇನ್ನು ಪಾಪ ಗ್ರಾಮೀಣ ಮಟ್ಟದಲ್ಲಿ ಅಥವಾ ಸಿಟಿಲಿ ಕೂಡ ಇರುವಂಥವರು, ಬೆಳಗ್ಗೆ ಎದ್ದ ತಕ್ಷಣ ಗ್ರಹಗತಿಯನ್ನು ನೋಡೋರು, ತಾರಾಬಲ ಹೇಗಿದೆ ಅಂತ ನೋಡೋರು, ಅಥವಾ ಹೊರಗಡೆ ಬೈಕ್ ಹತ್ತಕ್ಕಿಂತ ಮುಂಚೆನೇ ಇವತ್ತು ನಮಗೆ ರಾಹುಕಾಲ ತಪ್ಪಿತು ಅಂತ ನೋಡ್ಕೊಂಡು ಹೊರಡೋರು, ಆ ಜನರು ಇದ್ದೇ ಇದ್ದಾರೆ. ಅದನ್ನು ಏನು ಮಾಡೋಕ್ಕಾಗೋದಿಲ್ಲ ನಾವು, ಅನ್ಲೆಸ್ ಯು ಎಕ್ಸ್ಪ್ಲೇನ್ ಸಮ್ ಆಫ್ ದೀಸ್ ಫಿನಾಮಿನ ಆಲ್ ಟುಗೆದರ್. ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ, ಅವರಿಗೆ ಟೈಮ್ ಇಲ್ಲ. ರಾಹುಕಾಲ ಅನ್ನೋದು ಇಮ್ಯಾಜಿನರಿ ಅಂತ ಹೇಳಿದ್ರೆ ಅವ್ರಿಗೆ ಅದರ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಇರಲ್ಲ. ಸೊ ಆಬ್ವಿಯಸ್ಲಿ ಅವರು ಬ್ರೀಡ್ ಸಾಕಷ್ಟು ಬೆಳೀತಾನೆ ಇರುತ್ತೆ, ಪಾಪ್ಯುಲೇಷನ್ ಬೆಳೆದಂಗೆ ಅಂತ ಅವರು ಅಂಥ ಜನರ ಸಂಖ್ಯೆನೂ ಬೆಳೆಯುತ್ತಲ್ಲ, ಕರೆಕ್ಟ್. ಏನು ವಿಶೇಷ ಏನು ಮಾಡೋಕ್ಕಾಗಲ್ಲ.
ನೀವು ಪರಿಸರ ಚಳುವಳಿಗಳಲ್ಲಿ ಬಹಳ ಮುಂಚೂಣಿಲಿದ್ದವರು, ಸಾಕಷ್ಟು ಹೋರಾಟ ಈ ಥರದ್ದರಲ್ಲೆಲ್ಲ ಭಾಗಿಯಾದವರು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನನಗೊಂದೆರಡು ಪ್ರಶ್ನೆಗಳಿದೆ. ಆಗಾಗಿ ಕೇಳ್ಬರ್ತಾ ಇರೋ ಮಾತೇನಂದ್ರೆ, ಈ ಕಾಲ, ಈ ಗ್ಲೋಬಲೈಸ್ಡ್ ಕಾಲ ಏನಿದೆ, ಇದು ಚಳುವಳಿಗಳ ಕಾಲ ಅಲ್ಲ ಅಂಥೇಳಿ ಸಾಕಷ್ಟು ಕಡೆ ಅದು ಚರ್ಚೆ, ಬರೀ ಭಾರತದ ಸಂದರ್ಭದಲ್ಲ, ಇಡೀ ಪ್ರಪಂಚದ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ. ಸೊ ಆ ಥರದೊಂದು ಮಾತು ಕೇಳ್ಬರ್ತಾ ಇರುತ್ತೆ ಆಗಾಗ. ಸೊ ನಮ್ಮದೇ ಸಂದರ್ಭದಲ್ಲಿ ಬಂದರೂ ನಾವು ನೋಡ್ತಾ ಇರ್ತೀವಿ, ಚಳುವಳಿಗಳು ಹುಟ್ಟಿದ್ದು ಹಾಗೆ ಸತ್ತು ಹೋಗ್ಬಿಟ್ಟಿರುತ್ತೆ, ಅದಕ್ಕೆ ಧ್ವನಿ ಇರಲ್ಲ. ಅಥವಾ ಎಷ್ಟೋ ಸಲ ಸರ್ಕಾರಗಳೇ ಚಳುವಳಿಗಳನ್ನ ಒಂದು ರೀತಿ ದಮನ ಮಾಡಿ ಈ ಥರದ್ದೆಲ್ಲ ಮಾಡೋದನ್ನ ಕಾಣ್ತಾ ಇರ್ತದೆ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ?
ಇಲ್ಲ, ಚಳವಳಿಯಲ್ಲಿ ಈಗಿಲ್ಲ, ಯಾಕಂದ್ರೆ ನೀವು ಹೇಳ್ದಂಗೆ ಚಳವಳಿಗಳೇ ಇಲ್ವಲ್ಲ ಈಗ.
ಅದಕ್ಕೆ ಕಾರಣ ಏನು ಅಂತ ನೀವು ಅದನ್ನ ವಿಶ್ಲೇಷಣೆ ಮಾಡು.
ಕಾರಣ ನನ್ನ ಮಟ್ಟಿಗೆ ನಾನು ಹುಡ್ಕೊಂಡ ಕಾರಣ ಏನಂದ್ರೆ, ಅದೇ ಮಾಧ್ಯಮಗಳ ಹಾವಳಿ ಜಾಸ್ತಿ ಆಗಿರೋದು. ಹಾವಳಿ ಅಂತ ಹೇಳೋದಲ್ಲ, ಮಾಧ್ಯಮಗಳ ಹರವು ವಿಸ್ತಾರ ಜಾಸ್ತಿ ಆಗಿರೋದು. ನಾನೊಂದು ಕ್ಲಿಯರ್ ಕಟ್ ಉದಾಹರಣೆ ಕೊಡ್ತೀನಿ. ನಾವು 1980-85 ಸಾಕಷ್ಟು ಚಳವಳಿಗಳಲ್ಲಿ ಭಾಗವಹಿಸಿದವರು. ಆಗ ಪರಿಸರ ಚಳವಳಿ ಇತ್ತು, ರೈತ ಚಳವಳಿ ಇತ್ತು, ಕಾರ್ಮಿಕ ಚಳವಳಿ ಇತ್ತು, ಗ್ರಾಹಕ ಚಳವಳಿ ಇತ್ತು, ಮಹಿಳಾ ಚಳವಳಿ ಇತ್ತು, ದಲಿತ ಚಳವಳಿ ಅಂತೂ ಇತ್ತೇ ಇತ್ತು. ನಾವೆಲ್ಲ ಒಂದೊಂದು ಯಾವುದೋ ಒಂದು ಉದಾಹರಣೆಗಾಗಿ ಶರಾವತಿ ಟೇಲ್ರೇಸ್ ಅದಕ್ಕೆ ಹೋರಾಟ ಮಾಡೋಣ ಬನ್ನಿ ಅಂತ ಕರೆದ್ರೆ ಈ ಎಲ್ಲ ಚಳವಳಿಗಳ ನಾಯಕರು ಬರ್ತಿದ್ರು. ಸಹಜವಾಗಿ ಅಷ್ಟೊಂದು ಜನ ಸೇರ್ಪಡೆ ಆಗ್ತಾ ಇದ್ರು. ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ, ಈ ಪ್ರತಿ ಮೂರನೇ ಶನಿವಾರ ಕುಮಾರಕೃಪಾದಲ್ಲಿ ಸಭೆ ಸೇರ್ತಾ ಇದ್ವಿ. ಅದೇ ಟೈಮ್ನಲ್ಲಿ ಮಹಾಭಾರತ ಅಂತ ಶುರುವಾಯಿತು ಬೆಳಗ್ಗೆ. ಪ್ರತಿ ಭಾನುವಾರ ಬೆಳಗ್ಗೆ ಸಭೆ ಸೇರ್ತಾ ಇದ್ವಿ. ಎಂದು ಮಹಾಭಾರತ ರಾಮಾಯಣ ಶುರುವಾಯಿತು, ಕ್ರಮೇಣ ಬರುವವ್ರ ಜನ ಸಂಖ್ಯೆ ಕಮ್ಮಿ ಆಗ್ತಾ ಹೋಯ್ತು. ಅದು ವಿ ಕುಡ್ ಸೀ ಇಟ್ ವೆರಿ ಕ್ಲಿಯರ್ಲಿ. ಮೊದಲು ಅಮ್ಲೋಗ ಬುನಿಯಾದೆಲ್ಲ ಬರ್ತಾ ಇತ್ತು, ಕೆಲವರು ನಮ್ಮ ಜೊತೆ ಬೇರೆ ಬೇರೆ ರಾಜ್ಯದವರೆಲ್ಲ ಬರೋದು ಕಮ್ಮಿ ಆಯ್ತು. ಆಮೇಲೆ ಸಂಜೆ ಹೊತ್ತಿಗೆ ನಾವು ಶಿಫ್ಟ್ ಮಾಡಿದ್ವಿ, ಹಾಗಾದ್ರೂ ಬರ್ತಾರೋಣ ಅಂತೇಳಿ. ಸಂಜೆ ಹೊತ್ತಿಗೆ ಇನ್ಯಾವುದೋ ಸೀರಿಯಲ್ ಬರೋಕ್ಕೆ ಶುರುವಾಯಿತು. ಹೌದ್ರಿ, ಸಹಜ ಅದು. ಆಮೇಲೆ ಕ್ರಮೇಣ ಜನಕ್ಕೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅನ್ನೋ ಅವೇರ್ನೆಸ್ಸೇ ಹೊರಟೋಯ್ತು. ಉಳಿದ ಚಳವಳಿ, ಮಹಿಳಾ ಚಳವಳಿಯನ್ನು ಕೇಳಿದೆ. ಹೌದಪ್ಪ, ನಮ್ಮಲ್ಲಂತೂ ಇಷ್ಟು ಜನ ಬರೋದಿಲ್ಲ, ನಿಮ್ಮ ಪರಿಸರಕ್ಕಾದ್ರೆ ಇಷ್ಟಾದರೂ ಜನ ಬರ್ತಾರೆ. ಯಾಕಂದ್ರೆ ಎಲ್ಲ ಚಳವಳಿ ಹೋರಾಟಗಾರರು ಅವ್ರನ್ನ ಒಂದು ಭ್ರಮಾಲೋಕದಲ್ಲಿ, ಮೊದಲಾದ್ರೆ ಮೊದಲು ನಮ್ಗೆ ಎಂಟರ್ಟೈನ್ಮೆಂಟ್ ಅಂದ್ರೆ ಏನಿತ್ತು, ಸಿನಿಮಾಕ್ಕೆ ಹೋಗ್ಬೇಕು ಬಹಳ ಕಷ್ಟದ ಕೆಲಸ, ಕಾದಂಬರಿ ಓದ್ಬೇಕು ಅದು ಇನ್ನೂ ಕಷ್ಟದ ಕೆಲಸ. ಹಾಗಾಗಿ ಜನ ಬರ್ತಿದ್ರು, ನಾಲ್ಕು ಜನ ಜೊತೆ ಕುತ್ಕೊಂಡು ಹರಟೆ ಹೊಡೆಯೋದು ಸಹಜ ಆಯ್ತು. ಈಗ ಹರಟೆ ಹೊಡೆಯೋಕ್ಕೂ ಅವಕಾಶ ಇಲ್ಲದೆ ಹೋದಂಗೆ ಎಲ್ಲದು ನಿಮಗೆ ಕಲ್ಪನಾ ಲೋಕ, ಎಲ್ಲ ರಾಮಾಯಣ ಮಹಾಭಾರತ ಫ್ಯೂಚರ್ ಎಲ್ಲದೂ ನಿಮ್ಮ ಟಿ ವಿಲಿ ಕಾಣ್ತಾ ಇರ್ಬೇಕಾದ್ರೆ ಸಹಜವಾಗಿ ನೋಡೋಣ. ಅದ ಕಡೆ ಅಟ್ರಾಕ್ಷನ್ ಜಾಸ್ತಿ ಇತ್ತು. ಅದಕ್ಕೆ ಇತ್ತೀಚೆಗೆ ಮತ್ತೆ ಆ ಅಟ್ರಾಕ್ಷನ್ ಎಲ್ಲ ಕಮ್ಮಿ ಆಗ್ತಾ ಇದೆ ಅಂತ ಕಾಣುತ್ತೆ. ಸ್ವಲ್ಪ ಜನ ಸಾಹಿತ್ಯ ಕಡೆ ಒಲಿತಾ ಇದ್ದಾರೆ, ನಾಟಕ ನೋಡಕ್ಕೆ ಬರೋಕ್ಕೆ ಶುರು ಮಾಡಿದ್ದಾರೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಮಾಲ್ಗಳಿಗೆ ಹೋಗೋ ಜನ ಜಾಸ್ತಿ ಆಗಿದ್ದಾರೆ ಅಂತ ಮನೆ ಒಳಗಿರೋದಿಲ್ಲ. ವಾಟರ್ ವರ್ಲ್ಡ್ ಅಂತ ಎಂಟರ್ಟೈನ್ಮೆಂಟ್, ಔಟ್ಸೈಡ್ ಪಬ್ಲಿಕ್ ಎಂಟರ್ಟೈನ್ಮೆಂಟ್ ನೋಡೋಕ್ಕೆ ಹೊರಡ್ತಾ ಇದ್ದಾರೆ. ಆದರೆ ನೀವು ಹೇಳ್ದಂಗೆ ಚಳವಳಿ ಕಾವು ಕಳ್ಕೊಂಡಿದೆ, ಸಾಕಷ್ಟು ಕಾವು ಕಳ್ಕೊಂಡಿದೆ. ಆಮೇಲೆ ಮೊದಲೇನಾಗಿತ್ತು ಅಂದರೆ ಯುತ್ ಇತ್ತಲ್ಲ, ಯುತ್ ಪೀರಿಯಡ್ ಕಾಲೇಜು ಅರ್ಧ ಮುಗಿದು ಆಮೇಲೆ ಗ್ರ್ಯಾಜುಯೇಷನ್ ಆಗಿ ಮತ್ತೊಂದು 2 ವರ್ಷ ಖಾಲಿ ಇರ್ತಿದ್ರು ಜನ. ದ್ಯಾಟ್ ವಾಸ್ ಅವರ್ ರಿಯಲ್ ಸ್ಟ್ರೆಂಗ್ತ್. ಕಾಲೇಜ್ ಓದೋರು ಸ್ವಲ್ಪ ಇಷ್ಟು ಫಿಯರ್ಸ್ ಕಾಂಪಿಟೇಷನ್ ಇರಲಿಲ್ಲ ಆಗ. ಆಮೇಲೆ ನೀವು ಹೇಳ್ದಂಗೆ ಈ ಜಾಗತೀಕರಣದ ಡಿಮಾಂಡ್ಗಳೇನಿದಾವಲ್ಲ, ವಿ ನೀಡ್ ಮೋರ್ ಮ್ಯಾನ್ ಪವರ್, ವಿ ನೀಡ್ ಮೋರ್ ಎಫಿಷಿಯಂಟ್ ಮ್ಯಾನ್ ಪವರ್, ದೇರ್ ಇಸ್ ಅ ಕಾಂಪಿಟೇಷನ್ ದೇರ್. ಸೊ ಹಾಗಾಗಿ ಎಲ್ಲಾ ಮಕ್ಕಳು 12-13 ವಯಸ್ಸಿನಿಂದ ಮಕ್ಕಳೆಲ್ಲ ಟ್ಯೂಷನ್ ಹೋಗಿ ಶುರುವಾದ್ರು. ಸಂಜೆ ಬಂದರು ಟ್ಯೂಷನ್. ಕಾಲೇಜು ಕೂಡ ಅಷ್ಟೇ ರಿಗರಸ್ ಆಗಿ ಎಲ್ಲ ರೀತಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವ ಹಾಗಾಯ್ತು. ಹಾಗಾಗಿ ನಮಗೆ ಜನರು ಸಿಗೋದಿಲ್ಲ ಚಳವಳಿಗೆ. ಎಲ್ರಿಗೂ ಕರಿಯರ್ ಬಿಕಮ್ಸ್ ಸೋ ಇಂಪಾರ್ಟೆಂಟ್ ಅಂಡ್ ಸೋ ಫುಲ್ಫಿಲ್ಲಿಂಗ್. ಮೊದಲಾದ್ರೆ ಕರಿಯರ್ ಅನ್ನೋದೇ ಇರ್ತಿರ್ಲಿಲ್ಲ. ಅವನು ಹೆಚ್ಚೋದು ನಿಧಾನಕ್ಕೆ ಗ್ರಾಜ್ಯುಯೇಷನ್ ಮುಗಿಸ್ಕೊಂಡು ಎಲ್ಲೋ ಬ್ಯಾಂಕಿಗೆ ಅಂತೇಳಿ ಹೋಗ್ತಾ ಇದ್ದ. ಅಪರೂಪಕ್ಕೆ ಯಾರೋ ಒಬ್ಬ ಇದೋ ಒಂದು ಇದು ಕೊಟ್ಟರೆ ನಮಗೆ ಸಿಗ್ತಾ ಇದ್ದ. ಈಗ ಸಿಗುವಂಥ ಯೂತ್ಫುಲ್ ಪೀರಿಯಡ್ ಇದೆಯಲ್ಲ, ಜನರ ಜೊತೆಗೆ ಮಿಕ್ಸ್ ಆಗುವಂಥ ಪೀರಿಯಡ್, ಆ ಪೀರಿಯಡ್ನೇ ತಗೋಬಿಟ್ಟಿದೆ. ಈ ಜಾಗತೀಕರಣ ಅಂತೀರೋ ಅಥವಾ ವಾಣಿಜ್ಯೀಕರಣ ಅಂತೀರೋ, ಆ ಬದುಕಿನ ಒತ್ತಡಗಳು ಯುತ್ತನ್ನ ಯೌವನವನ್ನು ತೆಗೆದ್ಬಿಟ್ಟಿದೆ ಅಂತ ಕಾಣುತ್ತೆ. ಸೊ ಅದೇ ಮುಖ್ಯ ಕಾರಣ ಇದೆಯೇನೋ ಚಳವಳಿಗಳು. ಈ ಚಳವಳಿಗೆ ನಾವು ಕರೆ ಕೊಟ್ಟರೆ ಎಲ್ಲರೂ 60 ವರ್ಷದ ನಂತರದವರೇ ಬರ್ತಾರೆ ಅಲ್ಲಿಗೆ. ಈಗಲೂ ಯೂತ್ ಸಿಗೋದಿಲ್ಲ ನಮಗೆ.
ಪ್ರಶ್ನೆ ಕೇಳೋದಕ್ಕೆ ಇನ್ನೊಂದು ಹಿನ್ನೆಲೆ ಏನು ಅಂತಂದ್ರೆ, ಸಾಕಷ್ಟು ಸಲ ಯಾವುದೋ ಒಂದು ಪ್ರಾಜೆಕ್ಟ್ ಅಥವಾ ಈ ಥರದ್ದೇನೋ ಒಂದಾದಾಗ ಈಗಲೂ ನೋಡ್ತಾ ಇರ್ತೀವಿ ನಾವು. ಈಗ ಮೇಧಾ ಪಾಟ್ಕರ್ ಮಾಡ್ತಿರೋ ಅಂತ ಇದಾಗಲಿ ಅಥವಾ ವೆಸ್ಟ್ ಬೆಂಗಾಲಲ್ಲಿ ಆಗ್ತಿರೋ ಈ ಥರದ್ದೆಲ್ಲ ಆಗಿ ನೋಡಿದ್ರೆ ಅಲ್ಲಿ ಒಂದು ಸ್ವರೂಪದಲ್ಲಿ ಹೇಗೋ ನಡೀತಾ ಇದೆ. ಪ್ರತಿಭಟನೆ ಅಂತೂ ನಡೀತಾ, ಅದನ್ನ ಚಳವಳಿ ಅಂತ ಕರಿಬೇಕು ಏನು ಅಂತ ನನಗೆ. ಈ ರೀತಿ ಪ್ರತಿಭಟನೆಗಳು ಪ್ರತಿರೋಧಗಳು ನಡೀತಾ ಇರ್ತದೆ. ಸೊ ಈ ಚಳವಳಿಗಳ ಕಾಲ ಇದಲ್ಲ ಅಂತಾದ್ರೆ ಬಹುಶಃ ಜನ ಸಮುದಾಯಗಳು ಒಟ್ಟಾಗಿ ಸೇರಿಕೊಂಡು ಇರುವಂತದ್ದು ಒಂದು ಇದನ್ನೇ ಕಳ್ಕೊತಾ ಇದೆಯೋ ಹೇಗೆ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ನಾನು ಈ ಪ್ರಶ್ನೆಯನ್ನು ಕೇಳಿದೆ.
ಜನ ಸಮುದಾಯವನ್ನು ಒಟ್ಟಾಗಿ ಸೇರಿಸೋದು ಕಷ್ಟ ಆಗ್ತಾ ಇದೆ. ತೀರಾ ಕಾಲ್ ಬುಡಕ್ಕೆ ಬಂದಾಗ ಈ ನಂದಿ ಗ್ರಾಮ ಆಗಿರಲಿ ಅಥವಾ ನಂದಿಗುಡಿ ಆಗಿರಲಿ, ಅಲ್ಲಿ ಕಾಲ್ ಬುಡಕ್ಕೆ ಬಂದಾಗ ಎಚ್ಚೆತ್ಕೋತಾರೆ ಜನ. ಅಲ್ಲಿವರೆಗೆ ಅದು ಸ್ಟಿಲ್ ಏನು ಏಲಿಯನ್, ನಮ್ದಲ್ಲ ಅದು, ಆ ಕಲ್ಪನೆ ಬರ್ತಾ ಇದೆ. ಮುಂಚೆ ಆದರೆ ಇಡೀ ದೇಶದಲ್ಲಿ ಎಲ್ಲೇ ಆಗಿದ್ರು ಕೂಡ ನರ್ಮದಾ ಬಚಾವ್ ಅಂದೋನು ಅಲ್ಲಿ ನಡೀತಾ ಇದ್ರು, ಇಲ್ಲಿ ಸಿಂಪಥೆಟಿಕ್ ಸತ್ಯಾಗ್ರಹ ಎಲ್ಲ ನಡೀತಾ ಇತ್ತು. ಯಾಕಂದ್ರೆ ಇಟ್ಸ್ ಪಾರ್ಟ್ ಆಫ್ ಅವರ್ ಥಿಂಗ್. ಈ ಬೆಂಗಳೂರಿನಲ್ಲಿ ಒಂದು ಸೆಕ್ಷನ್ ನಮ್ಮ ಬೆಂಗಳೂರು ಅಲ್ಲ ಅದು ಅಂತ ಹೇಳಿ ಬರ್ತಾ ಇರುತ್ತೆ. ಈ ನಮ್ಮ ಇಂಡಿಯಾದಲ್ಲಿ ದಿಸ್ ಮೇ ನಾಟ್ ಬಿ ಅವರ್ ಪಾರ್ಟ್ ಆಫ್ ದಿ ಕಂಟ್ರಿ. ನಮ್ದೇನಿದ್ರು ನಮ್ಮ ಸ್ಪೇರೇ ಬದಲಾಗ್ಬಿಟ್ಟಿದೆ. ಈಗ ನಾನು ಇಲ್ಲಿ ಕೆಲಸ ಮಾಡೋಕ್ಕೆ ಇಲ್ಲಿ ಓದ್ಕೊಂಡು ಎನಿವೇ ಅಲ್ಟಿಮೇಟ್ಲಿ ಐ ಲ್ಯಾಟ್ ಟು ಗೋ ಟು ಸಿಂಗಾಪುರ್ ಟು ವರ್ಕ್, ಐ ಲ್ಯಾಟ್ ಟು ಗೋ ಟು ಸಿಡ್ನಿ ಅವ್ರು, ಐ ಲ್ಯಾಟ್ ಟು ಗೋ ಟು ಕ್ಯಾಲಿಫೋರ್ನಿಯಾ. ಸೊ ಇಲ್ಲಿದ್ದು ಏನು ಇದ್ಕೊಂಡು ಏನಾಗುತ್ತೆ ಅನ್ನೋ ಆ ಕಲ್ಪನೆನೂ ಬಹುಶಃ ಇರಬಹುದು. ಐ ಮೇ ನಾಟ್, ಅಥವಾ ನಾನು ಇನ್ನೂ ದೊಡ್ಡವನಾಗಿ ಇದನ್ನು ಪ್ರಿಸರ್ವ್ ಮಾಡಲಿಕ್ಕೆ ನಮ್ಮ ಕೈಲಾಗದೆ ಅಂತ ಅಷ್ಟು ಮಟ್ಟಿಗೆ ಬದಲಾಗ್ಬಿಡುತ್ತೆ ಅನ್ನೋ ಭಯನೂ ಇರಬಹುದು. ಮುಖ್ಯವಾಗಿ ಇದು ನನ್ನದು ಅಲ್ಲ. ಈಗ ನಾನು ಹಳ್ಳಿಗೆ ಹೋದಾಗಲೂ ಕೂಡ ಈಗ ಒಂಥರ ನಿರಾಶೆ ಭಾವನೆ ಕಳೆದಿದೆ. ಯಾವ ಇಲ್ಲಿ ಎಷ್ಟು ದಿವಸ ಇರ್ತೀವಪ್ಪ ನಾವು, ನಾವು ನಿಮ್ಮ ಹಂಗೆ ಸಿಟಿ ಹತ್ತು ಹೊರಡ್ತೀವಿ, ಇಲ್ಲಿ ಬರಲಿ ಬಿಡು, ಈ ನದಿ ಬಂದರು ಬರಲಿ ಅಂತೇಳಿ ಆ ರೀತಿ ಒಂಥರ ಸಿನಿಸಿಸಂ ಬರ್ತಾ ಇದೆ. ಇದು ನನ್ನ ಊರು, ನನ್ನ ಕಣಿವೆ, ನನ್ನ ಗುಡ್ಡ, ನನ್ನ ಬೆಟ್ಟ. ಅಂಶಗಳು ಕಮ್ಮಿ ಆಗ್ತಾ ಇದ್ದಾಗ ಅದು ಕಮ್ಮಿ ಆಗೋದು. ಅದೇ ಮುಂಚೆ ಆದರೂ ಜಾಸ್ತಿ ಯಾವಾಗಿತ್ತು ಅಂದರೆ ಯೂತ್ಫುಲ್ ಪೀರಿಯಡ್ನಲ್ಲಿ ಇರ್ತಿತ್ತು. ಈಗ ಯೂತ್ಫುಲ್ ಪೀರಿಯಡ್ ಆಗಲೇ ಹೇಳ್ದಂಗೆ ಇಟ್ ಈಸ್ ಬೀಯಿಂಗ್ ಸ್ನ್ಯಾಶ್ಡ್. ಎಂಥ ಹಳ್ಳಿಯವನು ಕೂಡ ಅವನಿಗೆ ನಾವು ಕನಸುಗಳನ್ನು ಕಟ್ಟೋಕ್ಕೆ ಸಾಕಷ್ಟು ಸೋಪಾನಗಳನ್ನು ಕೊಟ್ಟಿದ್ದೀವಲ್ಲ ನಾವು. ನೀನು ಇಂಗ್ಲೀಷಲ್ಲಿ ಓದು, ನೀನು ಕಾನ್ವೆಂಟಲ್ಲಿ ಓದು, ನೀನು ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಾ, ನೀನು ಬಿಫೋರ್ ಯು ಕಂಪ್ಲೀಟ್ ಯುವರ್ ಗ್ರಾಜ್ಯುಯೇಷನ್ ವಿಲ್ ಗಿವ್ ಯು ಎಂಪ್ಲಾಯ್ಮೆಂಟ್, 25,000 ರೂಪಾಯಿಂದ ಶುರು ಆಗುತ್ತೆ ನಿಮ್ಗೆ ಅಂತ ಹೇಳಿದಾಗ ಎಲ್ಲವನ್ನೂ ದುಡ್ಡಿನಲ್ಲಿ ನಾವು ಅಳಿತಾ ಅಳಿತಾ ಹೋದಾಗ ನೀರು ಡಸಂಟ್ ಬಿಕಮ್ ಎ ವೆರಿ ಇಂಪಾರ್ಟೆಂಟ್. ದುಡ್ಡಿದ್ರೆ ಸಾಕಲ್ಲ, ನೀವು ಬಾಟ್ಲ್ ನೀರು ತೊಗೊಂಡು ಬದುಕೋಬೋದು ಆ ರೀತಿ. ಆದರೆ ಅದು ಹರ್ಟ್ ಆಗತ್ತೆ ಎಲ್ಲೋ ಒಂದು ಕಡೆ ಹರ್ಟ್ ಆದಾಗ. ಹೌದು, ಇದು ಆ ಒಳಗ ಮನಸ್ಸು ಅಂತ ಇರತ್ತಲ್ಲ ಅದು ಕೆಣಕದಾಗ ಬಹುಶಃ ಜನ ಮತ್ತೆ ಬಂದುಬಿಡ್ತಾರೆ, ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಂತೇಳಿ. ಅದಕ್ಕೆ ನಮಗೀಗ ಎಲ್ಲಾದರೂ ಇಲ್ಲಿ ಬನ್ನಿ, ಇಂಥ ಹೋರಾಟಕ್ಕೆ ಬನ್ನಿ ಅಂತ ಕರೆ ಕೊಟ್ಟಾಗ ಲಾಟ್ ಆಫ್ ಸಾಫ್ಟ್ವೇರ್ ಪೀಪಲ್ ಬರ್ತಾ ಇದ್ದಾರೆ ನಮಗೆ. ಉಳಿದವ್ರು ಬರೋದಕ್ಕಿಂತ ಆ ಪ್ರತಿಕ್ರಿಯೆ ಮಾಡುವಂಥ ಆ ಒಂದು ಮನಸ್ಥಿತಿ ಬಹುಶಃ ಈ ಐ ಟಿ ಪೀಪಲಲ್ಲಿ ಸಾಫ್ಟ್ವೇರ್ ಪೀಪಲ್ ಜಾಸ್ತಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅಣ್ಣ ಹೇಗೆ ನೀವು ಬರ್ತಿದ್ದೀರ ಕನ್ನಡಕ್ಕೆ? ಏನಾದ್ರು ಅದಕ್ಕೆ ಆಗ್ತಾ ಇದೆ ಅಂದ್ರೆ ಜಾಸ್ತಿ ರಿಯಾಕ್ಟ್ ಮಾಡೋರೇ ಐ ಟಿ ಪೀಪಲ್ ಅಂತ ಕಾಣುತ್ತೆ.
ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಪ್ರಶ್ನೆ ಅಂದ್ರೆ, ಬಹಳಷ್ಟು ಸಲ ನಿಮ್ಮ ಅಂಕಣದ ಬರಹದಲ್ಲೂ ಇದನ್ನು ಪ್ರಸ್ತಾಪ ಮಾಡಿದಿರಿ ನೀವು ಬೇರೆ ಬೇರೆ ಸಂದರ್ಭದಲ್ಲಿ, ಈ ಅಭಿವೃದ್ಧಿಯ ಮಾದರಿ ಅಂತ ಹೇಳಿ. ಚೀನಾದಂತ ದೇಶ, ಭಾರತದಂತ ದೇಶದಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಅದು ಹೀಗೆಲ್ಲ ಆಗ್ತಾ ಇದೆ. ಸೊ ಇಂಥ ಅಭಿವೃದ್ಧಿ ಮಾದರಿ ಹಿಂದಿನ ಮನಸ್ಥಿತಿ ಹೀಗಿದೆ ಅಂತೆಲ್ಲ ಸಾಕಷ್ಟು ಸಲ ಚರ್ಚೆ ಬಂದಿದೆ. ಮತ್ತೆ ನಮ್ಮ ಕಣ್ಣೆದುರಿಗೆ ನಾವಿಲ್ಲಿ ನೋಡ್ತಾ ಇರ್ತೀವಿ, ಇಲ್ಲೇ ಹತ್ರದಲ್ಲಿ ರಸ್ತೆ ಹೋಗಿದೆ ಮತ್ತೊಂದಾಗಿದೆ. ಈ ಒಟ್ಟು ಪ್ರಕ್ರಿಯೆ ನೀವು ಅರ್ಥ ಮಾಡ್ಕೊಳ್ಳೋದು ಹಾಗೆ, ಮತ್ತೆ ಇದು ಹೇಗೆ ಹೋಗ್ತಿದೆ ಅಂತ ಹೇಳಿ ಕಾಂಪ್ರಿಹೆಂಡ್ ಮಾಡೋದು ಹಾಗೆ?
ಕಷ್ಟ, ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ಹೇಳೋದು ಕಷ್ಟ ಇದೆಲ್ಲ. ಆದರೆ ನಾನು ಹಿಂದೆಲ್ಲ ಹೇಳ್ದಂಗೆ, ಎಲ್ಲ ಅಭಿವೃದ್ಧಿ ರಸ್ತೆಗಳು ಸೋಪಾನಗಳು ನಗರ ಕಡೆನೇ ಮುಖ ಆಗಿದ್ದಾವೆ. ಇಫ್ ಯು ಕಮ್ ಟು ದಿ ಸಿಟಿ ದೆನ್ ಓನ್ಲಿ ನಿನ್ನ ಅಭಿವೃದ್ಧಿ ಸಾಧ್ಯ ಅನ್ನೋದು ಒಂದು ರೀತಿ ಮನಸ್ಸಿನಲ್ಲಿ ಅಚ್ಚೊತ್ತಾ ಇದೆ. ಅದೇ ರೀತಿ ಹಳ್ಳಿ ಅಂದರೆ ಸಂಪನ್ಮೂಲಗಳನ್ನು ಎತ್ತುವಂಥ ಒಂದು ಒಂದು ಬೇಸಿನ್ ಆಗಿದೆ ಅವ್ರದ್ದು. ಸಂಪನ್ಮೂಲಗಳು ಅಂದರೆ ನಾವು ಬೇಕಾದಂಥ ಕಚ್ಚಾ ಪದಾರ್ಥ ಇರಲಿ, ಅರಣ್ಯ ಪದಾರ್ಥ ಇರಲಿ, ಹುಲ್ಲು ಮೇವು ಇರಲಿ, ಅಥವಾ ಮಾನವ ಶಕ್ತಿ ಇರಲಿ. ಸೊ ಹಳ್ಳಿಯಿಂದ ನಗರಕ್ಕೆ ಬರಬೇಕು, ನಗರದವರ ಸುಖ ಸಂಪತ್ತನ್ನು ಹೆಚ್ಚಕ್ಕೆ ಬರಬೇಕು. ಹಳ್ಳಿ ಇರೋದಿನ್ನ ಯಾಕೆ ಅಂದರೆ ಈ ನಗರದ ಕಚಡಗಳನ್ನು ಹಾಕೋಕ್ಕೆ ಹಳ್ಳಿ ಇದೆ, ತ್ಯಾಜ್ಯಗಳನ್ನು ಬಿಸಾಕೋಕ್ಕೆ. ತ್ಯಾಜ್ಯಗಳು ಅಂದರೆ ಈವನ್ ನಮ್ಮಂತ ಈ 70-60 ಪ್ಲಸ್ನವ್ರು ಕೂಡ ಅವ್ರು ತ್ಯಾಜ್ಯ ಅಂತಾನೆ ಕಳಿಸ್ತಾರಲ್ಲ. ಸೊ ಹಾಗಾಗಿ ಹಳೆ ವಸ್ತುಗಳನ್ನ, ಕಚಡ ವಸ್ತುಗಳನ್ನ, ನಿರುಪಯೋಗಿ ವಸ್ತುಗಳನ್ನ ಕಳಿಸ್ಲಿಕ್ಕೆ ಹಳ್ಳಿ ಅನ್ನೋದು ಒಂದು ಜಾಗ. ನಾವು ಬೇಕಾದ ನೀರು, ನಾವು ಬೇಕಾದ ಫರ್ಟಿಲೈಸರ್ಸು, ಫುಡ್ಡು ಅಥವಾ ರಾ ಮೆಟೀರಿಯಲ್ಸು ಅದು ಎತ್ತಕ್ಕೆ ತರುವಂಥ ಜಾಗ. ಸೊ ಮೊದಲಾಗೆ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಅನ್ನೋದು ಈಗ ಎಂದು ಅರ್ಥ ಕಳ್ಕೊಬಿಟ್ಟಿದೆ. ವಿ ಹ್ಯಾವ್ ಮೇಡ್ ಇಟ್ ಬ್ಯಾರನ್. ಸೊ ಎಲ್ಲಿ ನಗರದ ಕಡೆ ಬರ್ತಾ ಇರೋ ಸಂಖ್ಯೆ ತುಂಬಾ ತುಂಬಾ ಜಾಸ್ತಿ ಆಗ್ತಾ ಇದೆ. ಕೆಲವು ಲೆಕ್ಕಾಚಾರದ ಪ್ರಕಾರ 40 ಕೋಟಿ ಜನ ಬರ್ತಾರಂತೆ ಇನ್ನು 10-15 ವರ್ಷದಲ್ಲಿ. 40 ಕ್ರೋರ್ ಪೀಪಲ್ ಅಂದ್ರೆ ಎಲ್ಲದೂ ನಗರಕ್ಕೆ ಬರಬೇಕು. ಅದಕ್ಕೆ ಈಗೆಲ್ಲ ಯೋಜನಾ ತಜ್ಞರೆಲ್ಲ ಹಾಕ್ತಾ ಇದ್ದಾರೆ ಯೋಜನೆಗಳನ್ನ. ಪ್ರೈಮ್ ಮಿನಿಸ್ಟರ್ ಅದಕ್ಕೆ ಇತ್ತೀಚೆಗೆ ಹೇಳಿದ್ರಲ್ಲ, ಜನ ಉದ್ಯೋಗನ ಹುಡುಕೊಂಡು ಬರೋ ಹಾಗಾಗಬಾರ್ದು, ಉದ್ಯೋಗಗಳು ಜನರನ್ನು ಹುಡುಕೊಂಡು ಹಳ್ಳಿ ಕಡೆ ಹೋಗ್ಬೇಕು ಅಂತೇಳಿ. ಇಟ್ಸ್ ಎ ಗುಡ್ ಕನ್ಸೆಪ್ಟ್. ಪಾಪ ಹಿಂದೆ ಗಾಂಧೀಜಿಯವರು ಅದನ್ನ 65 ವರ್ಷದಿಂದನೇ ಹೇಳ್ತಾ ಇದ್ರು. ಈಗ ನಮಗೂ ಅರಿವಾಗ್ತಾ ಇದೆ, ಇದೇ ರೀತಿ ಆಗ್ತಾ ಹೋದ್ರೆ ಅಮೆರಿಕದ ಮಾದರಿಯಲ್ಲಿ ನಾವು ಹಳ್ಳಿಯೆಲ್ಲ ಬರೀ ಅಮೆರಿಕದಲ್ಲಿ ಎಷ್ಟಿದ್ದಾರೆ, 1%ಗಿಂತ ಕಮ್ಮಿ ಇದ್ದಾರೆ ಹಳ್ಳಿಯವರು. ಎಲ್ಲರೂ ಸಿಟಿಜನ್ಸ್ ಆಗ್ಬಿಟ್ಟಿದೆ, ಸಿಟಿ ಜನರು. ನಾವು ಅದೇ ಮಾಡಕ್ ನಾವು ಇಲ್ಲಿ 60 ಕೋಟಿ ಜನರನ್ನ, 70 ಕೋಟಿ ಜನರನ್ನ ಸಿಟಿ ತಂದು ಅವ್ರನ್ನ ಸಾಕಾಗತ್ತ? ಸಿಟಿ ಅನ್ನೋದು ಒಂದು ರೀತಿಯ ಸಮತೋಲ ರೂಪದಲ್ಲಿ ಇರತ್ತೆ. ಅದು ಕೊಲಾಪ್ಸ್ ಆಗೋ ಲಕ್ಷಣಗಳನ್ನು ಸಾಧ್ಯತೆಗಳನ್ನೆಲ್ಲ ಎಲ್ಲದೂ ಇದ್ದೇ ಇದಾವೆ ಇಲ್ಲಿ. ಸೊ ಅದನ್ನ ಹೇಗಾದ್ರೂ ಪ್ರಿವೆಂಟ್ ಮಾಡೋಣ. ಸಾಧ್ಯವಾದಷ್ಟು ಮಟ್ಟಿಗೆ ನಗರದಲ್ಲಿ ಸಿಗುವಂತಹ ಎಲ್ಲ ಸೌಲಭ್ಯ ಸವಲತ್ತುಗಳನ್ನ ನಾವು ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಉಂಟು ಮಾಡೋಣ. ಉದ್ಯೋಗ ಅಲ್ಲೇ ಸಿಗಬೇಕು, ಎಂಟರ್ಟೈನ್ಮೆಂಟ್ ಅಲ್ಲೇ ಸಿಗಬೇಕು, ಎಲ್ಲ ರೀತಿಯ ಸಂಪರ್ಕ ಸಾಧನಗಳಲ್ಲೇ ಸಿಗಬೇಕು, ಆರೋಗ್ಯ ಮುಖ್ಯವಾಗಿ ಅಲ್ಲೇ ಸಿಗಬೇಕು, ಶಿಕ್ಷಣ ಎಲ್ಲ ಅಲ್ಲೇ ಸಿಗಬೇಕು ಅಂತಿದ್ದ. ಹಾಗೆ ಮಾಡೋಕ್ಕೆ ಸಾಧ್ಯ ಆದರೆ ವಿ ಹ್ಯಾವ್ ಎ ಬೆಟರ್ ಫ್ಯೂಚರ್. ಎಲ್ಲದೂ ಸಿಟಿಲೇ ಇರಬೇಕು ಅಂತ ಬಹಳ ಕಷ್ಟ ಕಷ್ಟ ಆಗುತ್ತೆ.
ಸೊ ಈ ಎಲ್ಲ ಬೆಳವಣಿಗೆಗಳು ಬಹಳಷ್ಟು ಸಲ ಒಂದು ರೀತಿ ಡಿಪ್ರೆಸಿಂಗ್ ಪಿಕ್ಚರ್ನೇ ಡ್ರಾ ಮಾಡ್ತಾ ಹೋಗುತ್ತೆ. ಸೊ ಎಲ್ಲೂ
ಮಾಡಬಾರ್ದು ಅಂತೀವಿ, ಆದರೆ ಸಹಜವಾಗಿ ಅದು ಬಿಟ್ಟರೆ ನನಗೆ ಎಲ್ಲೂ ಎಕ್ಸಾಂಪಲ್ ಸಿಗ್ತಾ ಇಲ್ಲ. ಹಳ್ಳಿ ಎಲ್ಲೂ ಅಪರೂಪಕ್ಕೆ ರಾಳೆಗಾನ ಸಿದ್ಧಿಯಲ್ಲಿ ಅಣ್ಣಾ ಆಚಾರ್ಯ ಅಂತವ್ರನ್ನ ಬಿಟ್ಟರೆ ಬೇರೆ ಉದಾಹರಣೆಗಳು ಎಲ್ಲಿ ಸಿಗ್ತಾವೆ ಹೇಳಿ? ಗ್ರಾಮ ಅನ್ನೋದು ಒಂದು ಪುನಃ ಒಂದು ಸ್ವರಾಜ್ಯವಾಗಿ, ಒಂದು ಸಮೃದ್ಧಿಯ ತಾಣವಾಗಿ, ಆಕರ್ಷಣೆಯ ಕೇಂದ್ರವಾಗಿ, ಜನಕ್ಕೆ ಪ್ರೇರಣೆ ನೀಡಬಲ್ಲ ಒಂದು ಸ್ಥಳವಾಗಿ ಮಾರ್ಪಟ್ಟಿದ ಉದಾಹರಣೆಗಳು ತುಂಬ ಕಮ್ಮಿ. ಅಂತ ಉದಾಹರಣೆಗಳನ್ನಾರು ಸೃಷ್ಟಿ ಮಾಡೋಕ್ಕೆ ಒಂದು 10 ಆದರೂ ಮಾಡೋಣ ರೀ ನಾವು ಅಂತ ಹೇಳ್ತಾ ಇದ್ದೀವಿ, ಆದ್ರೆ ಸಾಧ್ಯ ಆಗ್ತಾ ಇಲ್ಲ.
ಆದ್ರೂ ಈಗ ಅಲ್ಲಲ್ಲಲ್ಲಿ ಈ ತರದ ಬಿಡಿಬಿಡಿಯಾಗಿ ಈ ತರದ ಪ್ರಯತ್ನಗಳು ಎಲ್ಲ ಒಂದು ಒಂದು ಭರವಸೆ, ಒಂದು ನಂಬಿಕೆ ಬರುವಂತದ್ದು ಅಲ್ಲಲ್ಲಂತೂ ಆಗ್ತಾ ಇರುತ್ತೆ. ಈಗ ಬೈಫ್ನಂತ ಸಂಸ್ಥೆಯವರು ಅಲ್ಲೇನೋ ಮಾಡ್ತಿರ್ತಾರೆ. ಈವನ್ ನಮ್ಮ ವಿಕಿಪೀಡಿಯಾ ಆದಂತದ್ದು ಒಂದು ಇನಿಶಿಯೇಟಿವ್, ಜ್ಞಾನ ಒಂದ್ ಕಡೆ ಬಂಧನದಲ್ಲಿರಬಾರ್ದು, ಎಲ್ರಿಗೂ ಅದು ಸಿಗೋ ಹಾಗಾಗಬೇಕು ಅಂತ ಬಿಡಿಬಿಡಿಯಾಗಿ ಬಿಡಿಬಿಡಿಯಾಗಿ ನಡೀತಾ ಇರೋದು. ಬಹುಶಃ ಅದನ್ನೆಲ್ಲ ಕನೆಕ್ಟ್ ಮಾಡೋದಕ್ಕೆ ಏನೋ ಒಂದು ಬೇಕು ಅಂತ ಕಾಣುತ್ತೆ. ಸೊ ಆವಾಗ ಬಹುಶಃ ಭರವಸೆ ಇದು ಬರುತ್ತೆ ಅಂತ ಕಾಣುತ್ತೆ. ಅಲ್ಲಿ ನಿಮ್ಮಂತವ್ರ ಮಾರ್ಗದರ್ಶನ ಹೆಚ್ಚಬೇಕು ಅಂತ
ನಮ್ಮಂತವ್ರ ಮಾರ್ಗದರ್ಶನ ಅಂತೂ ಇದ್ದ ಮಾರ್ಗದರ್ಶನ ನಮಗೆ ಮಾರ್ಗದರ್ಶನ ಎಷ್ಟು ಸಾರಿ ಬೇಕಾಗತ್ತೆ. ಈಗ ಗ್ರಾಮೀಣ ಪ್ರದೇಶ ಸೊರಗ್ತಾ ಇದೆ ಅಂದ ತಕ್ಷಣ ಮೊನ್ನೆ ಮುಕೇಶ್ ಅಂಬಾನಿ ಅವರು ಡಿಕ್ಲೇರ್ ಮಾಡಿದ್ದಾರೆ. ಪ್ರಶ್ನೆ ಏನಿತ್ತು ಅಂದ್ರೆ ವಾಟ್ ಡ್ಯೂ ವಾಂಟ್ ಟು ಬಿ ನೋನ್ ಆಸ್ ಅಂತ ಕೇಳಿದ್ರು ಅವನಿಗೆ. ದಿ ಒನ್ ಹೂ ಹ್ಯಾಸ್ ಟ್ರಾನ್ಸ್ಫಾರ್ಮ್ ದಿ ರೂರಲ್ ಲೈಫ್ ಅಂತೇಳಿ. ಈಗ ಅವರಿಗೂ ಕೂಡ ಕಾರ್ಪೊರೇಟ್ ವಲಯದಲ್ಲೂ ಕೂಡ ಗ್ರಾಮವನ್ನು ನಾವು ಮತ್ತೆ ಹೊಸತಾಗಿ ನವೀಕರಿಸಬೇಕು, ಅದನ್ನು ಶಕ್ತಿಯುತ ಮಾಡಬೇಕು ಅಂತ ಬರ್ತಾ ಇದೆ. ಈಗಂತೂ ಈಗ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ PPP ಅಂತೇಳಿ ಎಲ್ಲ ಕಡೆ ಹೇಳ್ತಾ ಇದಾರಲ್ಲ. ಈಗ ITC ಅವರು ಈ ಚೌಪಾಲ್ ಅಂತ ಮಾಡ್ತಾ ಇದ್ದಾರೆ, ಇನ್ನೊಂದು ಕಂಪನಿಯವರು ಪೆಪ್ಸಿ ಅವರು ತಾವು ಪಂಜಾಬನ್ನು ಟ್ರಾನ್ಸ್ಫಾರ್ಮ್ ಮಾಡ್ತೀವಿ ಅಂತಿದ್ದಾರೆ. ಗೊತ್ತಿಲ್ಲ ಯಾವ ರೀತಿಯ ಮಾಡೆಲ್ಗಳು ಜನಕ್ಕೆ ಪ್ರೀತಿ ಆಗ್ತವೆ. ಗಾಂಧೀಜಿಯವರ ಮಾಡೆಲ್ ಚೆನ್ನಾಗಿರ್ತೋ ಅಥವಾ ಈ ಮಲ್ಟಿನ್ಯಾಷನಲ್ ಕಂಪನಿಗಳು ಕಾರ್ಪೊರೇಟ್ ಸೆಕ್ಟರ್ಗಳು ತೋರಿಸುವಂಥ ಮಾಡೆಲ್ ಚೆನ್ನಾಗಿರತ್ತೋ, ಸಮಥಿಂಗ್ ಅಂತೂ ಬದಲಾವಣೆ ಆಗಲಿಕ್ಕಿದೆ. ಇಟ್ಸ್ ವಿಲ್ ನಾಟ್ ಗೋ ಆನ್. ಈಗ ಆಗ್ತಾ ಇರುವಂಥ ನಗರದ ಮುಖವಾಗಿ ಜನ ಧಾರೆಯಾಗಿ ಬರ್ತಾ ಇರೋದಲ್ಲ, ಅಗೇನ್ ಅದು ತಾತ್ಕಾಲಿಕ ಇರಬಹುದು, ಬಟ್ ಬೇರೆ ಒಂದು ಸೀನರಿ ನಮ್ಮ ಕಣ್ಣೆದುರು ಬರೋ ಸಾಧ್ಯತೆ ಇದೆ. ಆದರೆ ಇಂಥ ಹೊಸ ಹೊಸ ಪ್ರಯೋಗಗಳಿಗೆಲ್ಲ ನಾವು ಸಾಕಷ್ಟು ಪ್ರೋತ್ಸಾಹ ಕೊಡಲೇಬೇಕಾಗತ್ತೆ.
ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ಸ್.
ಸಂಪದ ಪಾಡ್ಕಾಸ್ಟ್ನ 10ನೇ ಸಂಚಿಕೆ ಕೇಳಿದ್ರಿ. ಸಂದರ್ಶನ ನಡೆಸಿಕೊಟ್ಟವರು ಪ್ರಶಾಂತ್ ಪಂಡಿತ್. ಪರಿಸರದ ಕುರಿತ ಪ್ರಶ್ನೆಗಳೇನಾದರೂ ನಿಮ್ಮಲ್ಲಿದ್ದರೆ ಅಥವಾ ನಾಗೇಶ್ ಹೆಗಡೆ ಅವರಿಗೆ ಒಂದು ಪ್ರಶ್ನೆ ಕೇಳಬೇಕು ಅನ್ಸಿದ್ರೆ ಅದನ್ನು ಸಂಪದ ಮೂಲಕ ಕೇಳಬಹುದು. ಪ್ರಶ್ನೆ ಒಂದು ಪ್ರತಿಕ್ರಿಯೆ ಮೂಲಕ ಹಾಕಿ ಅಥವಾ ನಮಗೆ ನೇರ ಕಳಿಸ್ಕೊಡ್ಬೋದು, ಉತ್ತರಗಳನ್ನು ಸಂಪದದಲ್ಲಿ ಪ್ರಕಟಿಸಲಾಗುವುದು. ಇದಲ್ಲದೆ ಸಂಪದ ಹಾಗೂ ಜೊತೆಗಿರುವ ಯೋಜನೆಗಳನ್ನು ನಡೆಸಿಕೊಂಡು ಉಳಿಸ್ಕೊಂಡು ಜೊತೆಗೆ ಉತ್ತಮಪಡಿಸ್ಕೊಂಡು ಹೋಗೋದಕ್ಕೆ ಸಂಪದ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಲಾಗಿದೆ. ಇದರ ವೆಬ್ಸೈಟ್ sampadafoundation.org. ನಿಮಗೆ ಸಮಯವಾದಾಗ ವೆಬ್ಸೈಟ್ ನೋಡಿ. ನಿಮಗೆ ಆಸಕ್ತಿ ಇರೋ ಹಲವು ಯೋಜನೆಗಳಲ್ಲಿ ಭಾಗವಹಿಸಬಹುದು ಅಥವಾ ಸಂಪದ ಫೌಂಡೇಶನ್ ಸದಸ್ಯರಾಗಬಹುದು ಅಥವಾ ಸಂಪದ ಫೌಂಡೇಶನ್ನ ಹಲವು ಯೋಜನೆಗಳಿಗೆ ಧನಸಹಾಯ ಕೂಡ ಮಾಡಬಹುದು. ಮತ್ತೊಂದು ಸಂಚಿಕೆ ಮತ್ತೊಂದು ಮಾತುಕತೆಯೊಂದಿಗೆ ಮುಂದಿನ ಸಾರಿ ಸಿಗೋಣ. ಕೇಳಿದ ಎಲ್ರಿಗೂ ಧನ್ಯವಾದಗಳು. ಇದು ಸಂಪದ.net ಕನ್ನಡ ಸಮುದಾಯದ ಪ್ರಸ್ತುತಿ.